सर्वे कामा भवन्त्येव शुभो दुःखसंयुधो श्री गुरुभ्यो नमः। ಮೈಕ್ ಇದೆ, ಶಕ್ತಿ ಇಲ್ಲ, ಜೀವ ಇದ್ದಾನೆ, ಸ್ವಾತಂತ್ರ್ಯವಿಲ್ಲ, ಕರೆಂಟ್ ಬಂದರೆ ಮೈಕ್ ಕೆಲಸ, ದೇವನಿದ್ರೆ ಜೀವನದ ಕೆಲಸ ಅಲ್ವಾ? ನಮ್ಮ ಒಳಗಿರತಕ್ಕಂಥ ಏನು ಭಗವಂತನ ವ್ಯಾಪಾರ, ನಮ್ಮ ಅಸ್ವಾತಂತ್ರ್ಯ ಪದೇ ಪದೇ ಭಗವಂತ ಎಲ್ಲ ಕಡೆ ತೋರ್ತಾನೇ ಇರ್ತಾನೆ, ಆದರೂ ಮರೀತಾ ಇರ್ತೀವಿ, ಅದು ನಮ್ಮ ವಿಶೇಷ. ಸರಿ, ಎರಡು ಇಂದ್ರಿಯಗಳ ವ್ಯಾಪಾರ, ಮನಸ್ಸಿನ ವ್ಯಾಪಾರ, ಶ್ರೋತ್ರೇಂದ್ರಿಯದ ವ್ಯಾಪಾರ ನೋಡಿದು. ಇನ್ನು ಶ್ರೋತ್ರೇಂದ್ರಿಯ ವ್ಯಾಪಾರದ ಚೂರು ಉಳಿದಿದೆ, ಅದನ್ನು ಚಿಂತನೆ ಮಾಡೋದಾದರೆ ಇಲ್ಲಿ ಸರ್ವೇಷಾಂ ದೇವಾನಾಂ ಸರ್ವಪ್ರೇರಕತ್ವೇಪಿ, ಎಲ್ಲ ದೇವತೆಗಳು ಎಲ್ಲ ಇಂದ್ರಿಯಗಳಲ್ಲಿದ್ದು ಎಲ್ಲ ಕೆಲಸ ಮಾಡುತ್ತಾರೆ. ಇದು ನಾವು ತಿಳಿಯಬೇಕಾದ ವಿಚಾರ. ಕೈಯಲ್ಲಿ ಯಾರಿರ್ತಾರೆ? ದಕ್ಷ ಪ್ರಜಾ. ಕಣ್ಣಲ್ಲಿ ಸೂರ್ಯ. ಹೌದಾ? ಹಾಗಲ್ಲ ಅಂದರು, ಹಾಗೂ ಅಂದರು. ಹೇಗೆ? ಎಲ್ಲರೂ ಇರ್ತಾರೆ, ಎಲ್ಲ ಇಂದ್ರಿಯಗಳಲ್ಲಿ ಎಲ್ಲರೂ ಇರ್ತಾರೆ, ಎಲ್ಲರೂ ಆ ಇಂದ್ರಿಯಗಳ ಕೆಲಸ ಮಾಡುತ್ತಾರೆ, ಆದರೆ ಒಬ್ಬರು ಅವರಲ್ಲಿ ವಿಶೇಷ ಕಾರ್ಯ ಮಾಡುತ್ತಾರೆ. ಅವರ ಕಾರ್ಯ ಅವರಕ್ಕಿಂತ ಚಿಕ್ಕವರು ಅವರ ಆಜ್ಞೆಯಿಂದ ಮಾಡುತ್ತಾರೆ, ಅವರಕ್ಕಿಂತ ದೊಡ್ಡವರು ಅವರಿಗೆ ನಿಯಾಮಕರಾಗಿರ್ತಾರೆ. ಇಷ್ಟು ವಿಶೇಷ ದೃಷ್ಟಾಂತ ಕೊಟ್ಟಿದ್ದೆ. ಇಲ್ಲಿ ಅಷ್ಟಮಠದ ಸ್ವಾಮಿಯನ್ನು ಸೇರಿದರೆ ಪೂಜೆ ಮಾಡುತ್ತಾರೆ, ಪೂಜೆ ಮಾಡೋ ಕಾಲಕ್ಕೆ ದೇವರ ಮುಂದೆ ಮಣೆ ಹಾಕಿರ್ತಾರೆ. ಮೊದಲು ಬರುವುದು ಯಾರು? ತುಂಬ ಚಿಕ್ಕವರು ಯಾರಿದ್ರೆ ಮೊದಲು ಬರ್ತಾರೆ ಪೂಜೆಗೆ. ಪೂಜೆ ಶುರು ಮಾಡ್ತಾರೆ, ಒಂದೊಂದು ಪೂಜೆ ಮಾಡಿದಾಗ ಒಬ್ಬೊಬ್ಬರು ಬಂದು ಆ ಮನೆಯಲ್ಲಿ ಕೂತು ಪೂಜೆ ಮಾಡುತ್ತಾರೆ, ಮಿಕ್ಕವರೆಲ್ಲ ಪಕ್ಕದಲ್ಲಿರ್ತಾರೆ. ಅವರಿಗಿಂತ ದೊಡ್ಡವರೇ ಆದರೆ ಪಕ್ಕದಲ್ಲಿರ್ತಾರೆ. ಹಾಂ, ಅಲ್ಲಿ ನೋಡಿ, ಆ ಪೀಠದಲ್ಲಿ ಕೂತವರು ಅಂದರೆ ಪೂಜೆ ಕೂತವರು ಎದ್ದು ನಿಂತರೆ, ದೇವರ ಪೂಜೆಗಾಗಿ ಹೂ ಹಾಕಿ ಎದ್ದು ನಿಂತರೆ ಅವರಿಗಿಂತ ದೊಡ್ಡವರು ಹೇಳಲ್ಲ, ಕೂತೇ ಇರ್ತಾರೆ. ಅವರಿಗಿಂತ ಚಿಕ್ಕವರು ಪಟ್ಟದಲ್ಲಿ ಕೂತವರು ಅವರು ಎದ್ದುಕೊಳ್ಳೇ ಎದ್ದು ನಿಂತಾರೆ. ನೋಡ್ತಾ ಇರ್ತೀವಲ್ಲ, ಇದೇ ಕ್ರಮ. ಎಲ್ಲರೂ ಇರ್ತಾರೆ, ಅವರಿಗಿಂತ ದೊಡ್ಡವರು ಅವರ ನಿಯಾಮಕರಾಗಿರ್ತಾರೆ, ಚಿಕ್ಕವರು ಪಾಲಕರಾಗಿ ಅವರ ಆಜ್ಞಾಪಾಲಕರಾಗಿರ್ತಾರೆ. ಈ ಥರ ಎಲ್ಲ ಇಂದ್ರಿಯಗಳಲ್ಲಿ ಎಲ್ಲ ದೇವತೆಗಳು ಎಲ್ಲ ಕಾರ್ಯವನ್ನು ನಿರ್ವಹಣೆ ಮಾಡುತ್ತಾ ಇದ್ರು. ಶ್ರೋತ್ರೇಂದ್ರಿಯದಲ್ಲೂ ಕೂಡ ಎಲ್ಲ ದೇವತೆಗಳು ಇದ್ದಾರೆ. ಹಾಗೆ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡುತ್ತಾರೆ, ಹಂಚಿಕೊಳ್ತಾರೆ. ಒಂದೇ ಇಂದ್ರಿಯದ ಅನೇಕ ವ್ಯಾಪಾರಗಳು, ಆ ಅನೇಕ ವ್ಯಾಪಾರಗಳನ್ನು ಅವರವರವರು ಹಂಚಿಕೊಳ್ಳುತ್ತಾರೆ. ಶ್ರೋತ್ರೇಂದ್ರಿಯದಿಂದ ಒಳ್ಳೆ ವೇದ ಶ್ರವಣ ಆಗಬೇಕಾ? ವೇದ ಶ್ರವಣ ಆಗ್ತಾ ಇದೆಯಾ ಅಂದರೆ ಚಂದ್ರ ವೇದ ಪಾರಾಯಣ ಮಾಡ್ತಾ ಇರ್ತಾರೆ ಹೋಮಗಳಲ್ಲಿ, ಬೇರೆ ಕಡೆ ಎಲ್ಲ ಹೋಮ ವೇದ ಪಾರಾಯಣ ಮಾಡ್ತಾರೆ. ಬಹಳ ದಿನ ತಂಟೆಗೆ ಹೋಗಲ್ಲ, ಅಯ್ಯೋ ಏನೋ ಪಾರಾಯಣ ಆಗ್ತಾ ಇದೆ. ಕೆಲವರು ಮಾತ್ರ ಆ ವೇದ ಪಾರಾಯಣ ಮಾಡೋ ಕಾಲಕ್ಕೆ ಕೇಳಬೇಕೆಂಬ ಆಸಕ್ತಿಯಿಂದ ಸ್ವಲ್ಪ ಹೊತ್ತು ಕೂತು ಕೇಳಿ ಹೋಗ್ತಾ ಇರ್ತಾರೆ. ಅದು ಹೇಗೆ ಅಂದರೆ ಅದು ಈ ಥರ, ಆ ಮಹಾನುಭಾವರು ವಿಶೇಷ ಪ್ರೇರಣೆ ಮಾಡುವುದರಿಂದ ಎಂಬುದನ್ನು ಅಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಹಾಗಾದರೆ ವೇದವನ್ನು ಶ್ರವಣ ಮಾಡುವುದರಲ್ಲಿ ಯಾರು ಪ್ರೇರಕ ಅಂದರೆ ಚಂದ್ರ. ವೇದಗಳ ಆರಂಗಗಳಿವೆ, ನಿರುಕ್ತ ಮೊದಲಾದ ಆರಂಗಗಳು, ವ್ಯಾಕರಣ, ಜ್ಯೋತಿಷ್ಯ ಮೊದಲಾದ ಆರಂಗಗಳಿದ್ದರೆ ಆರಂಗಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಬೇಕು, ಶ್ರವಣ ಮಾಡಬೇಕು ಅಂದರೆ ಅದಕ್ಕೆ ವರುಣದೇವರು ಪ್ರೇರಕರಂತೆ. ನಂತರ ಸ್ಮೃತಿ, ಮನುಸ್ಮೃತಿ, ಪರಾಶರ ಸ್ಮೃತಿ ಸಾಮಾನ್ಯ ಎಲ್ಲ ಇರ್ತೀವಿ. ಪ್ರವಚನ ಅಂತ ಹೇಳಿದಾಗ ಏನ್ರಿ ಇವತ್ತು ಪ್ರವಚನ? ಅಯ್ಯೋ ಮನುಸ್ಮೃತಿ, ಅಪ್ಪ ನಾಳೆ ಹೋಗ್ಬೇಡ, ನಾಳೆ ಏನು ಪ್ರವಚನ ನೋಡೋಣ. ಆದರೆ ಕೆಲವರು ಬರ್ತಾರೆ, ಅದೇನು ನೋಡೋಣ, ಇನ್ನು ಸ್ಮೃತಿ ಅಂದು ಕೂಡಲೇ ಕೆಲವರಿಗೆ ಒಳಗೆ ಕೇಳಿಬಿಡೋಣ ಏನೋ ಚೆನ್ನಾಗಿರುತ್ತೆ ಏನೋ ಅಂತ ಬರುತ್ತಾರೆ. ಆ ರೀತಿಯಾದ ಬುದ್ಧಿ ಕೊಟ್ಟು ಕಿವಿಯಿಂದ ಕೇಳಬೇಕೆಂಬ ಆಸಕ್ತಿ ಬರುವುದೇ ಯಮಧರ್ಮರಾಜರ ಅನುಗ್ರಹದಿಂದ. ಸ್ಮೃತಿಶಾಸ್ತ್ರ, ತಂತ್ರ ಎರಡೂ ಕೂಡ ಯಮಧರ್ಮರಾಜರ ಅನುಗ್ರಹದಿಂದ ಕೇಳಲಿಕ್ಕಾಗುತ್ತೆ. ಇನ್ನೊಂದು ಶಾಸ್ತ್ರವಿದೆ, ಕಾಮಶಾಸ್ತ್ರ ಅಂತ, ಅದನ್ನು ಶ್ರವಣ ಮಾಡುವಂಥ ಅಧಿಕಾರಿಗಳಿರ್ತಾರೆ. ಅವರಿಗೆ ಮಿತ್ರ, ಅವರು ಪ್ರೇರಣೆ ಮಾಡುತ್ತಾರೆ. ನೀತಿಶಾಸ್ತ್ರ ಶ್ರವಣ ಮಾಡಬೇಕಾದರೆ ಕುಬೇರ,
ಮಿತ್ರರಾಮ ಸೂರ್ಯ.
ಇನ್ನ ಚಂದ್ರ, ವರುಣ ಮೊದಲಾದ ನಾಲ್ಕು ದಿಗ್ದೇವತೆಗಳೆಲ್ಲ ಅವರು ಎಲ್ಲಿಂದ ಹುಟ್ಟಿದ್ರು? ದೇವರ ಕಿವಿಯಿಂದ ಹುಟ್ಟಿ ಬಂದ್ರವರೆಲ್ಲ. ಕಿವಿಯಿಂದ ಹುಟ್ಟಿ ಬಂದವರು ಏನು ಮಾಡಿದ್ರು ಅಂದರೆ, ಒಂದು ರೂಪದಿಂದ ಎಲ್ಲರ ಕಿವಿಯಲ್ಲಿದ್ದುಕೊಂಡು ಆ ಶ್ರೋತ್ರೇಂದ್ರಿಯದ ಆಕಾರದ ಭಗವದ್ ರೂಪವನ್ನು ಸೇವಾ ಮಾಡುತ್ತಾರೆ. ಯಾರು? ವಾಸುದೇವನ ಸೇವಾ ಮಾಡುತ್ತಾರೆ. ಯಾರು ಸೇವಾ ಮಾಡೋದು? ಚಂದ್ರ, ವರುಣ, ಯಮ, ಮಿತ್ರ ಮೊದಲಾದಂಥವರು. ಅಷ್ಟೇ ಅಲ್ಲ, ಇನ್ನೊಂದು ರೂಪದಿಂದ ಏನು ಮಾಡುತ್ತಾರೆ ಅಂತ ಹೇಳುತ್ತಾರೆ, ಬಹಿಸ್ಥಿತ್ವ. ಆ ಶಬ್ದಗಳಲ್ಲೂ ಅವರೇ ಇರ್ತಾರೆ, ಕಿವಿಯಲ್ಲೂ ಅವರೇ ಇರ್ತಾರೆ. ಕಿವಿಯಲ್ಲಿದ್ದುಕೊಂಡು ಭಗವಂತನ ಸೇವಾ ಮಾಡುತ್ತಾ ಇರ್ತಾರೆ, ನಮ್ಮ ಮೂಲಕ ಶ್ರವಣ ಮಾಡಿಸಿ. ಇನ್ನೊಂದು ರೂಪದಿಂದ ಹೊರಗೆ ಶಬ್ದದಲ್ಲೂ ಅವರೇ ಇದ್ದು ದೇವರ ಸೇವಾ ಮಾಡುತ್ತಾ ಬರ್ತಾರೆ. ಅಂದರೆ ಈ ಜಗತ್ತಿನಲ್ಲಿರುವ ಸಕಲ ಜೀವರಾಶಿಗಳ ಶ್ರೋತ್ರೇಂದ್ರಿಯದಲ್ಲಿ ಇವರೇ ಇರ್ತಾರೆ. ಆಯಾ ಜೀವರಾಶಿಗಳ ಕಿವಿಗಳಿಗೆ ಆಯಾ ಕಾಲಕ್ಕೆ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರ ಸ್ವಭಾವ, ಯೋಗ್ಯತಾ, ಕಾಲ, ಕರ್ಮ, ಪಕ್ವತೆಗೆ ಅನುಸಾರವಾಗಿ ಆಯಾ ಜೀವಿಗಳಿಗೆ ಯಾವ ಯಾವ ಕಾಲದಲ್ಲಿ ಯಾವ ಯಾವ ಶಬ್ದಗಳು ಕೇಳಿಸಬೇಕೋ ಅದು ಮಾತ್ರ ಕೇಳುವಂತೆ ಮಾಡುತ್ತಾ ಆ ಭಗವಂತ ಎಲ್ಲರ ಕಿವಿಯಲ್ಲಿರುವ ವಾಸುದೇವನ ಸೇವಾ ಅಂತ ಮಾಡುತ್ತಾರೆ. ಶಬ್ದ ಕೇಳುವಂತೆ ಮಾಡುತ್ತಾರೆ, ಅದನ್ನು ವಾಸುದೇವನ ಸೇವಾ ಅಂತರ್ಪಣೆ ಮಾಡುತ್ತಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಶ್ರೋತ್ರ ಅದರಿಂದ ಬರತಕ್ಕಂಥ ನಾನಾ ರೀತಿಯಾದ ಶಬ್ದ, ಆ ಶಬ್ದ ಶ್ರೋತ್ರದ ಕಡೆಗೆ ಶಬ್ದದಲ್ಲೂ ಅವರಿರ್ತಾರೆ, ಶ್ರೋತ್ರೇಂದ್ರಿಯದಲ್ಲೂ ಅವರಿರ್ತಾರೆ. ಆ ಶಬ್ದ ಶ್ರೋತ್ರೇಂದ್ರಿಯದ ಕಡೆಗೆ ಬರಬೇಕಾದರೆ ಸ್ಪೇಸ್, ಅವಕಾಶ ಬೇಕಲ್ಲ, ಆ ಅವಕಾಶವನ್ನು ಅವರು ಕೊಡುತ್ತಾರೆ. ಕೊಡುತ್ತಾ ಭಗವಂತನ ಸೇವಾ ಮಾಡುತ್ತಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಮುಖ್ಯ ಇಲ್ಲಿ ಶುಕ್ಲ ಪಕ್ಷಾಭಿಮಾನಿ, ಕೃಷ್ಣ ಪಕ್ಷಾಭಿಮಾನಿಗಳು ಅಂತ ಇರ್ತಾರೆ. ಶುಕ್ಲಪಕ್ಷದಲ್ಲಿ ನಾವು ಕೇಳುವಂಥ ವಿಶೇಷವಾದ ಶಬ್ದಗಳಿಗೆ ಕೆಲವರು ನಿಯಾಮಕರು, ಕೃಷ್ಣ ಪಕ್ಷದಲ್ಲಿ ಕೇಳುವ ಶಬ್ದಗಳಿಗೆ ಕೆಲವರು ನಿಯಾಮಕರಾಗಿದ್ದು ಮುಖ್ಯ ಪ್ರಾಣದೇವರು ಎಲ್ಲರನ್ನು ನಿಯಮನ ಮಾಡುತ್ತಾ ಇರ್ತಾರೆ. ಈ ಜೀವಿಗೆ ಇಂತಿಂಥ ಕಾಲದಲ್ಲಿ ಇಂತಿಂಥ ಶ್ರವಣ ಮಾಡಿಸಬೇಕು, ಇದು ನಮಗೆಲ್ಲ ಗೊತ್ತೇ ಇಲ್ಲ. ಏನೋ ಹೋಗ್ತಾ ಇರ್ತೀವಿ, ಕಿವಿಯಲ್ಲಿ ಬಿದ್ದು ಕೇಳ್ತಾ ಇರ್ತೀವಿ, ಹೋಗ್ತಾ ಇರ್ತೀವಿ ಅಷ್ಟೇ. ಅದರಲ್ಲಿ ಅಷ್ಟು ಲೆಕ್ಕ ಮಾಡಿ ಆ ರೀತಿಯಲ್ಲಿ ಪ್ರತಿಯೊಬ್ಬರಿಗೆ ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಹೆಜ್ಜೆಗೂ ಹೇಗೆ ಕಂಟ್ರೋಲ್ ಮಾಡಬೇಕೋ ಮಾಡ್ತಾ ಇರ್ತಾರೆ ಮಹಾನುಭಾವರು. ಇನ್ನು ಮುಂದೆ ಹೇಳ್ತಾ ಇದ್ದಾರೆ, ಈ ಶ್ರೋತ್ರವೇ ನಮ್ಮ ಸಾಧನೆಗಳಲ್ಲಿ ವಿಶೇಷವಾದ ಮನಸ್ಸಿನ ತರುವಾಯ ಮುಖ್ಯ ಪಾತ್ರ ವಹಿಸುವುದು ಯಾವ ಇಂದ್ರಿಯ? ಶ್ರೋತ್ರೇಂದ್ರಿಯ. ಯಾಕೆ? ಕಿವಿಯಿಂದ ಕೇಳಿಯೇ ಉದ್ಧಾರ ಆಗೋದು, ಅಥವಾ ಕಿವಿಯಿಂದ ಕೇಳಿಯೇ ಹಾಡುವ ಆಗೋದು. ಹೌದು ತಾನೆ? ಕಿವಿಯಿಂದ ಒಳ್ಳೆಯದು ಕೇಳಿದರೆ ಉದ್ಧಾರ ಆಗ್ತೀವಿ, ಕೆಟ್ಟದು ಕೇಳಿದರೆ ಹಾಳ. ಒಟ್ಟಾರೆ ಕಿವಿಯ ಮೂಲಕವೇ ಜ್ಞಾನ ಬರಬೇಕು ನಮಗೆ. ಹೌದು ತಾನೆ? ಒಳ್ಳೆ ಪುರಾಣಕ್ಕೆ ಬಂದರೂ, ಒಳ್ಳೆ ಮಾತನ್ನು ಕೇಳಿದ್ರು, ಏನು ಕೇಳಿದ್ರು ಕಿವಿಯ ಮೂಲಕವೇ. ಕೆಟ್ಟದ್ದನ್ನು ಕೇಳಿ ಹಾಳಾಗಬೇಕಾದರೂ ಕಿವಿಯ ಮೂಲಕವೇ. ಹಾಗಾದರೆ ನಮ್ಮ ಕಿವಿ ಈ ಜನ್ಮ ಇಡೀ ಒಳ್ಳೆ ಸಾಧನೆಗೆ ಅನುಕೂಲವಾಗಿರಬೇಕಾದರೆ ಕಿವಿಯಲ್ಲಿ ನಿಯಾಮಕವಾದ ಭಗವದ್ ರೂಪವನ್ನು ನಾವು ಚಿಂತನೆ ಮಾಡಲೇಬೇಕು. ಆ ಭಗವದ್ ರೂಪವನ್ನು ಚಿಂತನೆ ಮಾಡುತ್ತಾ ಇದ್ದರೆ ಭಗವಂತ ಕಿವಿಗೆ ನಿಯಾಮಕರಾದಂಥ ದಿಗ್ದೇವತೆಗಳನ್ನು ಪ್ರೇರಣೆ ಮಾಡಿ ಅವರ ಮೂಲಕ ನಮ್ಮಿಂದ ಒಳ್ಳೆ ಶಬ್ದಗಳೇ ಕೇಳುವಂತೆ ಮಾಡಿ ಒಳ್ಳೆ ಅರ್ಥದ ಅನುಸಂಧಾನವನ್ನೇ ಮಾಡುವಂತೆ ಮಾಡುತ್ತಾರೆ. ಅದನ್ನು ಹೇಳುತ್ತಾ ಇದ್ದಾರೆ. ಶ್ರೋತ್ರೇಂದ್ರಿಯವೇ ದೇವಾಲಯ, ಆಯತನ ಅಂದರೆ ದೇವಾಲಯ. ಅಲ್ಲಿ ದೇವಾಲಯದಲ್ಲಿ ದೇವರು ಬರಬೇಕಾದರೆ ಒಂದು ಪ್ರತಿಮಾ ಬೇಕಲ್ಲ. ಪ್ರತಿಮಾ ಯಾವುದು? ಯಾರು ಅಂದರೆ ರಮಾದೇವಿಯೇ ಪ್ರತಿಮಾ. ದೇವರಿಗೆ ರಹಸ್ಯವಾದ ಹೆಸರು, ವಾಸುದೇವನೇ ಇರೋದು, ಅವನೇ ಒಂದು ರಹಸ್ಯವಾದ ಹೆಸರಿಂದ ಕರೀತಾರೆ. ಅದೇ ಒಂದು ಮಂತ್ರ. ನಮ್ಮ ಶ್ರೋತ್ರೇಂದ್ರಿಯ ಸರಿಯಾಗಿ ಕೆಲಸ ಮಾಡಬೇಕಾದರೆ ಏನದು ಹೆಸರು ಅಂದರೆ ಅನಂತ ಅಂತ ರಹಸ್ಯ ನಾಮ. ಯಾಕೆ ಇವನಿಗೆ ಅನಂತ ಅಂದರೆ ಶಬ್ದ ಆಕಾಶದ ಗುಣ. ಆಕಾಶ ಎಲ್ಲಿರುತ್ತೆ? ಎಲ್ಲ ಕಡೆ ವ್ಯಾಪಿಸಿರುತ್ತೆ. ಅಲ್ಲಿ ಎಲ್ಲ ಕಡೆ ವ್ಯಾಪಿಸಿರುತ್ತಾನಾದ್ದರಿಂದ ದೇವರಿಗೆ ಅನಂತ ಅಂತ ಹೆಸರು. ಅಷ್ಟೇ ಅಲ್ಲ, ವಿಶೇಷವಾಗಿರತಕ್ಕಂಥ ಈ ಅನಂತ ನಾಮಕ ಭಗವಂತನನ್ನು ನಾವು ಸದಾ ಚಿಂತನೆ ಮಾಡುವುದರಿಂದ ಶ್ರೋತ್ರೇಂದ್ರಿಯ ಸದಾ ಭಗವಂತನನ್ನೇ ಅವನ ಕುರಿತು ಕೇಳುವಂತೆ ಭಗವಂತ ಮಾಡಿ ನೋಡಿ. ಹುಟ್ಟುವಾಗ ನಮಗಿನ್ನ ಶರೀರ ಬರುವಾಗಲೇನೆ ತಯಾರಾಗ್ತಾ ಇರುತ್ತೆ ಹೊಟ್ಟೆಯಲ್ಲಿ. ಭಗವಂತ ಎಲ್ಲ ಇಂದ್ರಿಯಗಳ ನಿರ್ಮಾಣ ಮಾಡಿಸ್ತಾನೆ. ಆ ಮಾಡಿಸುವಾಗ ಉತ್ತಮ ಜೀವರಿದ್ದರೆ ಅಂದರೆ ಸಾಧನೆಗೆ ಯೋಗ್ಯವಾದ ಶರೀರ ಪಡ್ಕೊಳ್ಳುವ ಯೋಗ್ಯತೆ ಇದ್ದವರಾಗಿದ್ದರೆ ಅವರಿಗೇನು ಮಾಡುತ್ತಾನೆ ಅಂದರೆ ಒಳ್ಳೆ ಒಳ್ಳೆ ಇಚ್ಛೆಯನ್ನು ಕೊಟ್ಟು ಆ ಇಚ್ಛೆಗೆ ತಕ್ಕಂತೆ ಶರೀರ ನಿರ್ಮಾಣ, ಅಂಗಾಂಗಗಳ ನಿರ್ಮಾಣ ಮಾಡಿಸ್ತಾನೆ. ಕಿವಿ ನಿರ್ಮಾಣ ಆಗಬೇಕು. ಕಿವಿ ನಿರ್ಮಾಣ ಆಗಲಿಕ್ಕೆ ಮೊದಲು ಜೀವನಿಗೆ ಒಳ್ಳೆ ಆಸೆ ಕೊಡ್ತಾರಂತೆ. ನಿನ್ನನ್ನು ಕುರಿತೇ ಕೇಳಬೇಕಯ್ಯ ಅಂತ ಆಸೆ ಕೊಡ್ತಾನಂತೆ. ಅದಕ್ಕಾಗಿ ಕಿವಿಗಳು ಬೇಕು ಅಂದರೆ ಕಿವಿ ಕೊಡು. ಮಾಮೂಲು ಸಾಮಾನ್ಯ ಜನ ಇದ್ರ ಅವರಿಗೆ ತಾನೇ ಕಿವಿ ನಿರ್ಮಾಣ ಮಾಡಿದರು ಅವ ಸಂಶಯ. ಒಟ್ಟಾರೆ ನಡೆದದ್ದೇನು ಕಿವಿ ತಯಾರಾಗು? ಅದು ನಾವು ಇಚ್ಛಾಪಟ್ಟು ತಯಾರಾದರೆ ಏನು? ಅವನೇ ದೇವರ ನಿರ್ಮಾಣ ಮಾಡಿದ್ದೇನು? ಕಿವಿಯಂತೂ ಬರುತ್ತಲ್ಲ ಅಂದರೆ ಹಾಗಲ್ಲ. ಹಾಗೆ ಇಚ್ಛಾಪಟ್ಟ ಮೇಲೆ ಭಗವಂತ ಅನುಗ್ರಹ ಮಾಡಿದ ಕಿವಿ ಕೇವಲ ಭಗವಂತನ ವಿಶೇಷ ಗುಣಗಳನ್ನು ಕೇಳಲಿಕ್ಕೆ ಮೀಸಲಾಗುವಂತೆ ಇಡೀ ಜನ್ಮ ತತ್ವಾಭಿಮಾನಿಗಳು ನಿಯಮನ ಮಾಡಿಬಿಡುತ್ತಾರೆ. ಕೆಲವರು ಕೇಳ್ಕೊಂಡ್ಬಂದಿರ್ತಾರೆ, ಈ ಕೈಗಳೆಲ್ಲ ಸದಾ ನಿನ್ನ ಸೇವಾ ಮಾಡಬೇಕು ಹರಿ ಅಂತ, ಸದಾ ನಿನ್ನ ಅಲ್ಲೇ ಇರಬೇಕು. ಅವ್ರು ನೋಡ್ತಾ ಇರ್ತೀವಿ ಅಂಥವರನ್ನೇ ಎಡಬಲ ಸೇವಕರಾಗಿ ದೇವಾಲಯದಲ್ಲಿ ಅರ್ಚಕರಾಗಿ ನೋಡ್ತಾ ಇರ್ತೀವಿ. ಅವರ ಕೈ ಅವ್ರಿಗೆ ಇಷ್ಟಿರುತ್ತೋ ಬಿಡುತ್ತೋ ಅದು ಬೇರೆ ವಿಷಯ. ಇಷ್ಟ ಇದ್ದವರು ಇದ್ದಾರೆ, ಇಷ್ಟ ಇಲ್ಲದೆ ಹೊಟ್ಟೆ ಪಾಡಿಗಾಗಿದ್ದವರು ಇರ್ತಾರೆ, ತುಂಬ ಜನ ಇರ್ತಾರೆ, ಒಳ್ಳೆ ಸಾಧನೆ ಮಾಡುವವರು ಇದ್ದಾರೆ. ಆದರೆ ಆ ಕೈಯಂತೂ ಏನು ಮಾಡುತ್ತಾ ಇದೆ? ಬೆಳಿಗ್ಗಿಂದ ರಾತ್ರಿ ಪರ್ಯಂತ ಭಗವಂತನ ಸೇವೆಯನ್ನೇ ಮಾಡುತ್ತಾ ಇದೆ. ನಿಮ್ಮಲ್ಲೂ ಹಾಗೆ ಇದ್ದಿರಬಹುದು, ಯಾರ್ಯಾರು ಹೇಗಿದ್ದಾರೆ ಯಾರಿಗೆ ಗೊತ್ತು. ಆದರೆ ಒಂದು ವೇಳೆ ನಮ್ಮ ಅಂಗಾಂಗಗಳಲ್ಲಿ ಅಂಥ ಲಕ್ಷಣ ಕಂಡು ಬಂದರೆ ಹಾಂ, ಭಗವಂತ ಅನುಗ್ರಹ ಮಾಡಿದ ಅಂತ ಕೇಳಿರ್ಬೇಕು. ಅಥವಾ ಭಗವಂತ ಏನು ಮಾಡುತ್ತಾನೆ, ಯಾರಿಗಾದರೆ ಈ ಸೃಷ್ಟಿಗೆ ತರ್ತಾನೋ ಶರೀರ ಕೊಡತಾನೋ ಅವರೊಳಗೆ ನಿಂತು ಈ ರೂಪದ ಚಿತ್ರಣೆ ಗುರುಗಳ ಮೂಲಕ ಕೇಳುವಂತೆ ಮಾಡುತ್ತಾನೆ. ನನ್ನ ಶ್ರೋತ್ರೇಂದ್ರಿಯ ನಿಯಾಮಕ ಭಗವದ್ ರೂಪ ಅನಂತ, ಅವನೇ ವಾಸುದೇವ ಅನಂತ ಅಂತ ತಿಳಿಸಿಕೊಟ್ಟು ಅವನನ್ನೇ ಆದಷ್ಟು ನೆನೆಯುವಂತೆ ದೇವರೇ ಮಾಡುತ್ತಾನೆ. ಮಾಡಿದ ಮೇಲೇನು ಮಾಡುತ್ತಾನೆ, ಆ ಕಿವಿ ಸದಾ ದೇವರ ಕುರಿತೆ ಕೇಳುವಂತೆ ಮಾಡಿಬಿಡುತ್ತಾನೆ ಭಗವಂತ. ಹಾಗಾದ್ರೆ ನಿಮಗೊಂದು ಅರ್ಥ ಆಯ್ತಲ್ವಾ? ಏನರ್ಥ ಆಯಿತು? ಇಷ್ಟು ಜನ ಇದ್ದರೆ ಎಷ್ಟು ಜನ ಇದ್ದಾರೋ ಅವರಲ್ಲಿ ಈ ಗುಂಪನ್ನು ಮಾತ್ರ ಇಲ್ಲಿ ಕೂಡಿಸಿ ಇದು ಕೇಳುವಂತೆ ಮಾಡಿ ಈ ರಹಸ್ಯನಾಮ ಎಲ್ಲವನ್ನ ಶ್ರವಣ ಮಾಡುವಂತೆ ಮಾಡುತ್ತಾ ಇದ್ದಾನೆ ಎಂದರೆ ನಿಮ್ಮ ನಿಮ್ಮ ಪುಣ್ಯ ಗಂಟು ಫಲ ಕೊಡುವ ಕಾಲ ಬಂದಿದೆ ಅಂತ ಅರ್ಥ. ಆಗತ್ತಾ ಇಲ್ಲ ಅರ್ಥ? ಇಲ್ಲದಿದ್ದರೆ ಕೇಳಲಿಕ್ಕೂ ಮನಸ್ಸು ಬರಲ್ಲ, ಮನಸ್ಸಿದ್ರೂ ಬರಲಿಕ್ಕಾಗಲ್ಲ. ಅದೇನೋ ಕಟ್ಟಿ ಹಾಕಿದ್ದು ಸಂಹಾರ, ಸಂಸಾರದಲ್ಲಿ ಏನೋ ಇರುತ್ತೆ, ಬರಲಿಕ್ಕಾಗಿಲ್ಲ ಬರಲಿಕ್ಕಾಗಿಲ್ಲ ಬರಲಿಕ್ಕಾಗಿಲ್ಲ, ಅಲ್ಲೇ ಬಿಡುತ್ತೇವೆ. ಸ್ವಾಮಿ ಸಂಕಲ್ಪ, ಯಾರಿಗೆ ಯಾವ ಹೊತ್ತಿನಲ್ಲಿ ಏನು ಕಿವಿಗೆ ಬೀಳಬೇಕೋ ಅವರನ್ನೇ ಕರ್ಕೊಂಡು ಬಂದು ಕೂಡಿಸಿ ಕೇಳಿಸಿ ಅನುಸಂಧಾನಕ್ಕೆ ಕೊಡುತ್ತಾನೆ. ಈ ಮೂರು ಹಂತಗಳಿವೆ. ಕೂಡಿಸುವುದು ಒಂದು ಪುಣ್ಯ ಇರುತ್ತೆ ಕೆಲವರಿಗೆ, ಆ ಕೂತ ಪುಣ್ಯದಿಂದಲೇ ತೃಪ್ತಿ. ಕೆಲವರಿಗೆ ಕೂತ ಮೇಲೆ ಕೇಳೋದು ಇರುತ್ತೆ, ಆದರೆ ಕೂತ ಮೇಲೆ ಕೇಳೋದು ತಪ್ಪಿದ್ದಲ್ಲ, ಕೇಳೇ ಕೇಳ್ತಾರಲ್ಲ. ಹಾಗೇನಿಲ್ಲ, ಜಂಪು ಬಂದಿರಬಹುದು, ನಿದ್ದೆ ಮಾಡ್ತಿರ್ಬೋದು, ಕೂತಿದ್ರು ಮನಸ್ಸೆಲ್ಲಿಗೋ ಹೋಗಿರಬಹುದು, ನಾನಾ ಆಲೋಚನೆಗಳಿರಬಹುದು, ಹೋಗ್ತಾನೆ. ಅವೆಲ್ಲ ಇಲ್ಲದೆ ಹೇಳಿದ್ದೇ ಏನು ಪ್ರವಚನದಲ್ಲಿ ಬರ್ತಾ ಇದೆ ಅದನ್ನೇ ಏಕಾಗ್ರವಾಗಿ ಕೇಳುವ ಪುಣ್ಯ ಇದ್ದರೆ ಕೂತು ಕೇಳಿಸ್ತಾನೆ. ಅದಾದ ಮೇಲೆ ಮನೆಗೆ ಹೋಗುವಾಗ ಇವೆಲ್ಲ ನಮ್ದಲ್ಲಪ್ಪ, ದೊಡ್ಡವ್ರದ್ದು, ನಮಗೆ ಹಾಕಿದ್ದು ಅಂತ ಕೇಳಿದ ಪುಣ್ಯ ಸಾಕು ಅಂತ ಅನುಸಂಧಾನ ಕೆಲವು ಕೊಡ್ತಾನೆ. ಮನೆಗೆ ಹೋದ್ಮೇಲೆ ಫ್ರೆಶ್ ಆಗಿಬಿಡ್ತಾರೆ ಅವ್ರು, ಏನು ಅಂತ ಅನುಸಂಧಾನ ತಟ್ಟೆಗೆ ಹೋಗಲ್ಲ. ಕೆಲವರು ಮಾತ್ರ ಮನೆಗೆ ಹೋದ ಮೇಲೆ ಅಪರೂಪದ ಜನ್ಮ ಇದು ಬಿಡಬಾರದು, ಸಾಧನೆ ಮಾಡಲೇಬೇಕು ಅಂತ ಬಿಸಿ ಕೊಟ್ಟು ಅನುಸಂಧಾನ ಮಾಡಿಸ್ತಾ ಬರ್ತಾನೆ. ಆ ಅನುಸಂಧಾನ ಮಾಡುವರಲ್ಲಿ ಕೂಡ ಹಿಂದಿನ ಜನ್ಮದಲ್ಲಿ ಅನುಸಂಧಾನ ತುಂಬಾ ಮಾಡಿದ್ದಿದ್ರೆ ಈ ಜನ್ಮದಲ್ಲಿ ಚೂರೇ ಅನುಸಂಧಾನದಿಂದ ಫಲವನ್ನು ಕೊಡ್ಲಿಕ್ಕೆ ಶುರು ಮಾಡ್ತಾನೆ. ಸ್ವಪ್ನದಲ್ಲಿ ನಾನಾ ರೀತಿಯಲ್ಲಿ ಫಲವನ್ನು ತೋರಿಸಿ ಕೊಡ್ತಾನೆ, ತಗೋ ತಗೋ ಅಂತ. ಇನ್ನಷ್ಟು ಹಿಂದಿನ ಸಾಧನೆ ಆಗಲಿಲ್ಲ, ಈ ಜನ್ಮದಲ್ಲಿ ಶುರು ಮಾಡಿಸಿ ತಕ್ಕಂತೆ ಫಲವನ್ನು ಕೊಡುತ್ತಾನೆ. ಒಟ್ಟಾರೆ ನದೇವ ತೋಷಣ ವೃಥ, ಭಗವಂತನ ಚಿಂತನೆ ಮಾಡಿದ್ದೆಂದೂ ವೃಥ ಆಗಲ್ಲ. ಇದು ಬ್ಯಾಂಕ್ ಫಿಕ್ಸ್ಡ್, ಇದು ಇದು ಮುಂದೆ ಇನ್ನೊಂದು ಜನ್ಮದಲ್ಲಿ ಕಂಟಿನ್ಯೂ ಆಗತ್ತೆ. ಮತ್ತೊಂದು ಜನ್ಮದಲ್ಲಿ ಹುಟ್ಟಿದ ಮೇಲೆ ಬೇಗ ಸರಸರಸರ ಓಪನ್ ಮಾಡಿಸಿ ಸಾಧನೆ, ಚಿಕ್ಕ ಹುಡುಗರಾಗಿದ್ದಾಗಲೇ ಸಾಧನೆ ಶುರು ಮಾಡಿಸ್ತಾನೆ. ಅದರಿಂದ ಭಗವಂತನನ್ನ ಅನಂತ ಅಂತ ಚಿಂತನೆ ಮಾಡಬೇಕು. ಒಟ್ಟಾರೆ ನಮಗೆಷ್ಟು ಇಂದ್ರಿಯಗಳ ವ್ಯಾಪಾರ ಗೊತ್ತಾಯಿತು? ಎರಡು ಇಂದ್ರಿಯಗಳ ವ್ಯಾಪಾರ, ಒಂದು ಮನಸ್ಸು, ಒಂದು ಶ್ರೋತ್ರೇಂದ್ರಿಯ. ಇನ್ನ ಶ್ರೋತ್ರ ನಂತರ ಬರೋದು ಚಕ್ಷುಸ್ಸು, ಹೌದು ತಾನೆ? ಯಾಕೆ ಶ್ರೋತ್ರ ಅದು ಚಕ್ಷುಸ್ಸು ಯಾಕೆ ಬೇರೆ ಬರಬಾರ? ಯಾವ ಯಾವ ಇಂದ್ರಿಯ ಅದಕ್ಕೆ ಸಂಬಂಧಪಟ್ಟ ತನ್ಮಾತ್ರ ಅದು ಹುಟ್ಟಿದ ಕ್ರಮದಲ್ಲೇ ಬರುತ್ತೆ. ಇಂಪಾರ್ಟೆಂಟ್ ಶಬ್ದ ರೂಪ ಆದಮೇಲೆ ಸ್ಪರ್ಶ ಇವೆಲ್ಲ ಬರ್ತಾ ಇದೆ. ಇವಾಗ ರೂಪದ್ದು ತಿಳಿಸಿಕೊಡ್ತಾ ಇದ್ದಾರೆ. ಬಿಂಬ ಭಗವಂತನಿಗೆ, ಬಿಂಬನಾಮಕ ಭಗವಂತನಿಗೆ ರೂಪಾತ್ಮ ಭಗವೋಗೇಚ್ಛಾ ಜಾಯೇತ. ರೂಪ, ಆ ರೂಪದೊಳಗಿರತಕ್ಕಂಥ ತನ್ನ ರೂಪದ ಭೋಗ. ರೂಪ ಅಂದರೆ ಆಕಾರ. ಪದಾರ್ಥಗಳನ್ನು ನಮಗೆ ತೋರಿಸಿ ಆ ತೋರಿಸೋದರಲ್ಲಿ ಆ ರೂಪದಲ್ಲಿರತಕ್ಕಂಥ ತನ್ನ ರೂಪವನ್ನು ಸ್ವೀಕಾರ ಮಾಡಬೇಕು. ಅದರ ಮೂಲಕ ನೋಟದ ಮೂಲಕ ನಮಗೆ ಸುಖ ಕೊಡಬೇಕು ಅಂತ ಭಗವಂತನಿಗೆ ಇಚ್ಛಾ ಬಂದರೆ ಅವಾಗೇನಾಗುತ್ತೆ ನೋಡಿ. ಇಷ್ಟರವರೆಗೆ ಮನಸ್ಸಿನಿಂದ ಆಲೋಚನೆ ಕೊಟ್ಟ, ಸುಖವೂ ಕೊಟ್ಟ, ದುಃಖವೂ ಕೊಡುತ್ತ. ಮನಸ್ಸಿನಿಂದ ಬಂದ ಆಲೋಚನೆಗಳೆಲ್ಲ ಸುಖ ಕೊಡುತ್ತ? ಎಲ್ಲ ಸುಖ ಕೊಡಲ್ಲ, ಆಲೋಚನೆಗಳನ್ನು ಎಲ್ಲ ಬರ್ತಾ ಇರುತ್ತೆ, ಸುಖವೂ ಕೊಡುತ್ತೆ ದುಃಖವೂ ಕೊಡುತ್ತೆ. ಕಿವಿಯಿಂದ ಶಬ್ದಗಳು ಕೇಳ್ತಾನೆ ಇರ್ತೀವಿ, ಕೆಲವು ಸುಖ ಕೆಲವು ದುಃಖ. ಹಾಗೆ ರೂಪ, ಬೇಕಾದವರು ಕಂಡ್ರೆ ಸುಖ, ಬೇಡದವರು ಕಂಡ್ರೆ ದುಃಖ. ರೂಪದ ಅಂದ್ರೆ ಚಕ್ಷುರಿಂದ್ರಿಯದ ವ್ಯಾಪಾರ ಅಂತೂ ನಡೆಯುತ್ತೆ. ಚಕ್ಷುರಿಂದ್ರಿಯದ ವ್ಯಾಪಾರ ನಡೆಯುತ್ತೆ. ಚಕ್ಷುರಿಂದ್ರಿಯದಲ್ಲಿರುವಂತಹ ದೇವ ತಾನು ಭೋಗ ಪಟ್ಟೆ ಪಡ್ತಾನೆ, ಅವನಿಗಂತೂ ದುಃಖ ಇಲ್ಲ. ನಮಗಂತೂ ನಮ್ಮ ಕರ್ಮಾನುಸಾರ ಸುಖವೋ ದುಃಖವೋ ಕೊಡಿಸ್ತಾನೆ, ಎರಡು ಒಳ್ಳೆಯದಕ್ಕೆ ಕೊಡುತ್ತಾನೆ. ಅದನ್ನ ಚೆನ್ನಾಗಿ ತಿಳಿಸಿಕೊಡುತ್ತಾ ಇದ್ದಾರೆ. ಹ, ಚಕ್ಷುಸ್ಸು ಅಂದರೆ ದೇವರ ಬಿಂಬಮೂರ್ತಿಯ ಬಿಂಬ ಸಂಸ್ಥಾಪನಾ ಪ್ರಕರಣ ಆಯಿತ. ಅಲ್ಲಿ ಎಡಬಲ ಗಂಡಿನಲ್ಲಿ ಭಗವದ್ ರೂಪಗಳು ಯಾವುದು? ಪ್ರದ್ಯುಮ್ನ ಅನಿರುದ್ಧ. ಹೌದಲ್ವಾ? ನೋಡಿ ಎಷ್ಟು ಚೆನ್ನಾಗಿದೆ. ಥಟ್ಟಂತ ಬಾಯಿಂದ ಬಂತ ಈ ಒಂದು ಷೋಡಶಿ. ಕೇಳಲಿಕ್ಕೆ ಮುಂಚೆ ಅದಿತ್ತ? ಗೊತ್ತೇ ಇದ್ದಿಲ್ಲ. ಈಗ ಬರ್ತಾ ಇದೆ. ಮತ್ತೆ ಥ್ಯಾಂಕ್ಸ್ ಹೇಳಬೇಕಾ ಇಲ್ವಾ? ಯಾರಿಗೆ? ತಪ್ಪು, ನಂಗೆ ಹೇಳ್ತೀರಾ? ಡೈರೆಕ್ಟ್ ಪೋಸ್ಟ್ ಮಾಡಿ ನಿಮ್ ಥ್ಯಾಂಕ್ಸು ಏನೇನಿದೋ ಎಲ್ಲ. ಎಲ್ಲಿ? ಮಾಗನೂರು ಅರಣ್ಯಕಾಚಾರ್ಯ ಪೋಸ್ಟ್ ಮಾಡಬೇಡಿ. ಎಲ್ಲಿ? ಮುಂದಿನ ತಿಂಗಳು ಆರಾಧನೆ ಬರುತ್ತೆ, ವಿಷ್ಣು ತೀರ್ಥರ ಆರಾಧನೆ. ಏನ್ ಮಾಡೋಣ? ಅಲ್ಲಿಗೆ ಹೋದ್ರೂ ನಾವಿಲ್ಲೇ ಇರ್ತೀವಿ. ಅಲ್ಲಿಗೆ ಹೋದ್ರೂ ನಾವಿಲ್ಲೇ ಇರ್ತೀವಿ. ಇಲ್ಲೇ ಇದ್ದು ಅಲ್ಲಿಗೆ ಹೋಗ್ಬಿಡೋಣ ಅಲ್ವಾ? ಅಲ್ಲಿಗೆ ಹೋದ್ರೂ ಕೂಡ ಎಷ್ಟು ಜನ ಸೇರ್ತಾರೆ ಗೊತ್ತಾ? ಚಿಕ್ಕದದು, ಅಂಥ ದೊಡ್ಡದೇನಲ್ಲ. ಚಿಕ್ಕದೇ ದೇವಸ್ಥಾನ, ಸುತ್ತು ಎಲ್ಲ ಇರುತ್ತೆ. ಅಲ್ಲಿರೋದು ನಾವು ನೋಡೋದೇನು ಹೇಳಿ? ದೇವರು ಹೇಗಿರ್ತಾರೆ, ಗುರುಗಳು ಹೇಗಿರ್ತಾರೆ ನೋಡಲ್ಲ. ಅಲ್ಲಿಗೆ ಹೋಗ್ಬೇಕಾದ್ರೆ ಫೆಸಿಲಿಟಿ ಹೇಗಿದೆ ಅಂತ ನೋಡ್ತೀವಿ. ಹೌದಾ? ಹೋದುಕೊಳ್ಳೆ ಏನಾದ್ರು ಕೊಡ್ತಾರಾ ಇಲ್ವಾ, ಅದು ಎರಡನೇದು. ಊಟಕ್ಕಿದೆಯಾ ಇಲ್ವಾ, ಎರಡನೇದು. ಇನ್ನೊಂದು, ಟಾಯ್ಲೆಟ್ ಫೆಸಿಲಿಟಿ ಹೇಗಿದೆ ಅಲ್ಲಿ? ಒಂದಿದೆಯಾ, ಎರಡಿದೆಯಾ, ಮೂರಿದ್ರು ಎಷ್ಟು ಕೆಲಸ ಮಾಡುತ್ತಾ ಇದೆ? ಒಂದೇ ಕೆಲಸ ಮಾಡುತ್ತಾ? ಇಷ್ಟೆಲ್ಲ ನೋಡಿಕೊಂಡು ಕೆಲವರು ಜನ ಅಸಲು ಯಾತ್ರೆ ಅಂತ ಹೋಗೋದೇ ಇಲ್ಲ. ಅವರಿಗೆ ಎಲ್ಲ ಶುದ್ಧ ಇರಬೇಕು, ಎಲ್ಲ ಚೆನ್ನಾಗಿದ್ರೆ ಹೊರತು ಆಗಲ್ಲ, ಅವರು ಯಾತ್ರೆಗೆ ಬರಲ್ಲ. ಜನ್ಮದಲ್ಲಿ ದೇವ ದರ್ಶನವೇ ಆಗಲ್ಲ. ಅದಕ್ಕೆ ಯಾರಿಗೆ ಅಡ್ಜಸ್ಟ್ಮೆಂಟ್ ಮೆಂಟಾಲಿಟಿ ಇರುತ್ತೆ ಅವ್ರಿಗೆ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. ಅಲ್ಲಿಗೆ ಹೋದರೆ 10,000 ಜನ ಬಂದಿರ್ತಾರೆ. 10,000 ಜನ ಎಲ್ಲ ಪೆಂಡಾಲ್ ಹಾಕಿ ಎಲ್ಲರೂ ಸೇರಿಬಿಟ್ಟಿರ್ತಾರೆ. ಜನವೋ ಜನವೋ ಜನವೋ, ಗುರುಗಳನ್ನು ನೋಡಬೇಕು ಅಂತ ಅಷ್ಟು ಜನ ಬಂದಿರ್ತಾರೆ. ಆ ಜನ ಮಧ್ಯದಲ್ಲಿ ನೀವು ಬಂದಾಗ ಸ್ನಾನಕ್ಕೂ ಬೇಚಾಟ, ಎಲ್ಲದಕ್ಕೂ ಬೇಚಾಟ, ಗುರುಗಳ ದರ್ಶನ ಆದರೆ ಸಾಕು ಅಂತ ಒದಾಡ್ತಾ ಇರ್ತೀರಣ್ಣ. ಹೋಗ್ಬೇಡಿ ಅಂತ ಹೇಳುವ ಉದ್ದೇಶ ಅಲ್ಲ. ಅದೇನೋ ಇಲ್ಲೇ ಕೂತು ಅಲ್ಲಿತ್ತು ಅಪ್ಪ, ಮನೆಯಲ್ಲಿಂದ ಚೆನ್ನಾಗಿರ್ತಾ ಇತ್ತಲ್ಲ ಅಂದುಕೊಳ್ಳೋ ಬಂದು ಮನೆಯಲ್ಲೇ ಇದ್ದುಕೊಂಡು ಅವರನ್ನು ವಿಶೇಷವಾಗಿ ಅವತ್ತನೇ ದಿವಸ ಮನಸ್ಸಲ್ಲಿ ಕಳಿಸಿಬಿಟ್ರೆ ಸಾಕು. ಇನ್ನೊಂದು ದಿವಸ ಯಾರೂ ಇಲ್ಲದ ಕಾಲಕ್ಕೆ ಹೋಗೋಣ, ಹೋಗಿ ವಿಶೇಷವಾಗಿ ದರ್ಶನ ಮಾಡಿಕೊಂಡು ಅವರ ಮುಂದೆ ಅವರು ನಾವು ಇನ್ಯಾರಿರಲ್ಲ, ಶಾಂತವಾಗಿ ನೋಡ್ಕೊಂಡು ಬರ್ಬೋದು. ಊಟ ಇಲ್ಲಾಂಗಿದ್ರೆ ಏನಂತೆ? ಇದೊಂದು ಅಭ್ಯಾಸ ಮಾಡಿಕೊಳ್ಳಿ. ಎಲ್ಲಾದರೂ ಕ್ಷೇತ್ರಕ್ಕೆ ಹೋದರೆ ಊಟಕ್ಕೆ ಫೆಸಿಲಿಟಿ ಇದ್ರೇ ಹೋಗಬೇಕು ಅಂಬುದು ತಲೆಯಲ್ಲಿ ತೆಗೆದುಬಿಡಿ. ತಲೆಯಿಂದ ತೆಗೆದುಬಿಟ್ರೆ ಮೆಂಟಲ್ಲಿ ಪ್ರಿಪೇರ್ ಆಗಬೇಕು ನೀವು. ನಾನಂತೂ ಹಾಗೆ ಹೋಗ್ತಾ ಇರ್ತೇನೆ. ಯಾತ್ರೆಗೆ ಅಂತ ಹೋದರೆ ಚೂರು ಪಾತ್ರೆ ಬೇಕು. ದುಃಖ ಇರಬಾರ್ದಂದ್ರೆ ಏನು ಪಾತ್ರೆ? ನಮ್ಮ ಅಡಿಗೆ ನಾವು ಮಾಡ್ಕೊಳ್ಳೋದು ಬೇಡ. ಮತ್ತೆ ಅಲ್ಲಿ ಹೋದ್ರೆ ಅದಕ್ಕೆ ಪಾತ್ರೆ ತಿಕ್ಕು ಹೋದ್ ಮಾಡು, ಇದರಲ್ಲಿ ಸಾಕಾಗುತ್ತೆ. ಅಲ್ಲಿ ಅಡಿಗೆ ವ್ಯವಸ್ಥೆ ಇತ್ತ ಬಹಳ ಒಳ್ಳೇದು. ಇಲ್ಲ ಒಂದೇ ಪಾತ್ರೆ ಸಾಕು. ಒಂದು ಹೆಸರು ಬೇಳೆ ನೆನೆ ಹಾಕ್ಕೊಂಡು ಚೂರು ಕೋಸಂಬರಿ ಮಾಡಿ ತಿಂದರೆ ಕೆಲಸವೂ ಆಯಿತು, ಬೇಗನೂ ಆಯಿತು, ದರ್ಶನವೂ ಆಯಿತು, ಜಪ ಪಾರಾಯಣ ಮುಗೀತು, ಜೀವನ ಸಾರ್ಥಕವೂ ಆಯಿತು. ಒಂದು 10 ಕ್ಷೇತ್ರ 10 ದಿವಸ ಕೋಸಂಬರಿ ಮೇಲೆ ಇದ್ರೆ ಆಯ್ತು. ಏನಾದರೂ ಆಗುತ್ತಾ? ಏನೂ ಆಗಲ್ಲ. ಬೇಕಾದ್ರೆ ಇವಾಗಿಂದ ಪ್ರಾಕ್ಟೀಸ್ ಮಾಡಿ, ತಿಂಗಳು ಒಂದೊಂದು ತಿಂಗಳು ಒಂದೊಂದು ಕೋಸಂಬರಿ ಥರ ಹಾಗೆ ತಿಂದ್ಕೊಂಡಿರಿ. ಎಲ್ಲಿಗೆ ಹೋದ್ರೂ ನಿಮ್ಗೆ ದುಃಖವೇ ಇರಲ್ಲ ಅಲ್ಲ. ಸಾಧ್ಯ ಇಲ್ಲ ಅಂತ ಹೇಳ್ತೀರಾ? ಸಾಧ್ಯ ಇಲ್ಲ ಅಂತೀರಾ? ಸಾಧ್ಯ ಇದೆ. ನಾನು ಮಾಡಿದ್ದೆ ಒಂದ್ಸಲ ಸೊದೆಗೆ ಹೋದಾಗ ಅಲ್ಲಿ ನಮ್ಮ ಸ್ವಾಮಿಗಳು ವಿಶೇಷವಾಗಿ ಜಪ ಉಪವಾಸವೇ ಕೂತಿದ್ರು, ಬರೀ ಹಣ್ಣು ಹಾಲು ತಗೊಂಡಿದ್ರು. ನಾವು ಕೋಸಂಬರಿ ತಗೊಂಡಿದ್ವಿ ತಕ್ಕಂತೆ ನೋಡಿದ್ವಿ. ಏನಾದ್ರೂ ಆಗುತ್ತಾ ನೋಡೋಣ. ಏನೂ ಆಗ ಚೆನ್ನಾಗಿ, ನಮಗೆ ಏನೋ ಆಗ್ಬಿಡುತ್ತೆ ಅಂತ ದುಃಖ. ಆ ಅನ್ನ ಇಲ್ಲದ್ರೆ ಒದ್ದಾಟ. ಏನ್ರಿ ಅಲ್ಲಿ ಹಸ್ತೋದಕ್ಕ ಅನ್ನ ವ್ಯವಸ್ಥೆ ಇದೆಯಾ ಇಲ್ವಾ? ಇಲ್ರಿ, ಅದ್ರ ಬೇಡ್ರಿ. ಯಾಕಪ್ಪ ಅಲ್ಲಿ ನೀರಂತೂ ಸಿಗತ್ತಲ್ಲ, ಗುರುಗಳು ವೃಂದಾವನ ದೊಡ್ಡವರು ಸನ್ನಿಧಾನ ಅಂದ್ರೆ ನೀರಂತ ಇರುತ್ತಲ್ಲ, ನೀರಿದ್ರೆ ಸಾಕು ನಮ್ಗೆ ಹೆಸರು ಬೇಡ ನೆನೆಯುತ್ತೆ, ಸ್ವಾಮಿ ಕೃಷ್ಣಾರ್ಪಣ ಅಂದ್ರೆ ನಮ್ಮ ಪಾಡಿ ನಾವು ಮಾಡ್ಕೊಂಡು ಹೋಗ್ಬೋದು ಹೇಳಿದೆ. ನನ್ನ ವಿಚಾರ ನಿಮ್ಗೆ ಹೇಳಿದೆ. ಆ ರೂಟಲ್ಲಿ ನೀವು ಯಾರು ಬರ್ತೀರೋ ಅದ್ಭುತ, ನೀವು ಹೋದ ಕಡೆ ಎಲ್ಲ ಆನಂದವೇ, ಊಟ ಇಲ್ಲ ಅಂದ್ರೆ ದುಃಖವೇ ಇರಲ್ಲ, ಪ್ರಶಾಂತ ಆಗಿರ್ಬೋದು. ದೇವರು ನಾವು ನಮ್ಮ ಪಾಡಿ ನಾವು ಇರ್ಬೋದು, ಯಾಕೆಂದರೆ ಬಹಳ ಕಡೆ ಊಟ ಇರಲ್ಲ. ಅರ್ಚಕರು ಬರ್ತಾರೆ ದೇವರಿಗೆ ಮಾತ್ರ ಊಟ ಹಾಕಿ ಹೋಗ್ತಾರೆ, ಕೆಲವೊಂದು ಕಡೆ ದೇವರಿಗೆ ಊಟ ಇರಲ್ಲ, ದೇವರಿಗೆ ಕಲಸಕ್ಕೆ ಇಟ್ಟಿಲ್ಲ. ಒಂದ್ಸಲ ಹಾಗೆ ಆಗಿತ್ತು, ನನ್ನ ಆಟೋಬಯೋಗ್ರಫಿ ಗೊತ್ತಿಲ್ಲಲ್ಲ ಸುಮ್ಮನೆ ಹೇಳಿಬಿಡ್ತೀನಿ, 5 ನಿಮಿಷ ಹೆಚ್ಚಾಗಲ್ಲ. ಉದ್ಯೋಗ ಮಾಡ್ತಾ ಇದ್ದೆ ನಾನು, ನನ್ನ ಪೂರ್ವಾಶ್ರಮದ್ದು ನಾನು ಇಂಜಿನಿಯರ್, ಮೆಕ್ಯಾನಿಕಲ್ ಇಂಜಿನಿಯರ್. ನಾನು ಸರ್ವೀಸ್ ಆಯಿತು ನಂದು, 15 ವರ್ಷ ಸರ್ವೀಸ್, ನಂತರ ಬಿಟ್ಟು ಬಂದದ್ದು. ಆದರೆ ಅದು ಬಿಡಲಿಕ್ಕೆ ಮೊದಲೇ ಒಮ್ಮೆ ಬಿಟ್ಟಿದ್ದೆ ಮತ್ತು ಹೋದೆ. ಬಿಟ್ಟಿದ್ದು ಅಂದರೆ ಇನ್ನು ಸಾಕು ಈ ಉದ್ಯೋಗ ಅಂತ ಚಿಪ್ಪಗಿರಿಗೆ ಹೋಗಿದ್ದು ವಿಜಯದಾಸರ ದರ್ಶನಕ್ಕೆ, ಇನ್ನು ಪ್ರೇರಣೆ ಆಯಿತು. ಮನೆಗೆ ಕಾಗದ ಬರೆದು ಬಿಟ್ಟು ಇನ್ನು ಬರಲ್ಲ ನನ್ನ ಸದ್ಯಕ್ಕೆ, ಉದ್ಯೋಗ ಲೀವ್ ಹಾಕಿ ಬಂದಿದ್ದು. ಅವರಿಗೂ ಹೇಳಿಲ್ಲ ಬರ್ತೀನಿ ಅಂತ ಹೇಳಿಲ್ಲ, ಬರಲಿಲ್ಲ ಅಂತ ಹೇಳಿಲ್ಲ, ಹಾಗೆ ಹೊರಟು ಹೋಗಿದ್ದು. ನವವೃಂದಾವನಕ್ಕೆ ಹೋಗಿದ್ದು, ನವವೃಂದಾವನದಲ್ಲಿ ಮುಂದೆ ಮೊದಲು ಯಂತ್ರೋದ್ಧಾರಕೃತ ಸೇವಾ ಮಾಡುತ್ತಾ ಇತ್ತು. ಅಲ್ಲಿ ಯಾರೋ ಒಬ್ಬರು ಅರ್ಚಕರು ಇದ್ರು, ಪಾಪ ರಾಮಾಚಾರ್ಯರು ಅಂತೇನೋ ಕಾಣುತ್ತವ್ರ ಹೆಸರು. ಪಾಪ ಹೋದೆ ನಾನು, ನನಗೆ ದಾಸದೀಕ್ಷೆ ಆಗಿತ್ತು. ನಮ್ಮ ಸೋಸಲೆ ದಾಸರಾಯ ಮಠದ ವಿದ್ಯಾ ಪರಿಣತೀರ್ಥರಿಂದ ನನಗೆ ದೇಹ ದಾಸದೀಕ್ಷೆ ಆಗಿತ್ತು, ಹಾಗೆ ಇರಬೇಕು ಅಂತ. ಹಂಪಿ ವಿರೂಪಾಕ್ಷನ ಹತ್ರ ಹೋದೆ, ಹೋದಾಗ ಬುದ್ಧಿ ಕೊಟ್ಟರು, ದಾಸದೀಕ್ಷ ಅಂದರೆ ದುಡ್ಡಿಟ್ಕೊಂಡ್ರೆ ದಾಸದೀಕ್ಷ ಎಲ್ಲ ಆಗುತ್ತೆ, ಅದೇ ಜೋಬಿಗೆ ದುಡ್ಡೆಲ್ಲ ಹುಂಡಿಯಲ್ಲಿ ಹಾಕಿದ್ದಾಗೆ. ನಾಳಿಂದ ಏನಿಗೆ ಬರುತ್ತೋ ತಿಂದಿರಬೇಕು ಆಯಿತು. ಮಾರನೇ ದಿನ ಬೆಳಿಗ್ಗೆ ಯಂತ್ರಧಾರಕಕ್ಕೆ ಹೋಗಿದ್ದಾಯಿತು, ನಾಳಿಂದ ನಾನು ಭಿಕ್ಷೆ ಮಾಡ್ಕೊಂಡು ಬರ್ತೀನಿ, ಭಿಕ್ಷಾ ಬೇಡಿ ಬರ್ತೇನೆ, ಅಕ್ಕಿ ಏನು ಬರುತ್ತೋ ಅದರಿಂದ ನೈವೇದ್ಯ ಮಾಡಿಕೊಡ್ತೀರಾ. ಅರ್ಚಕರಂದರು ಅಂದರೆ ಸ್ವಾಮಿ ಸಂಕಲ್ಪ ಹೇಗಿತ್ತೋ ಏನೋ, ಅವರಿಗೆ ಊಟ ಇಲ್ಲ ನಿಮಗೇನು ಊಟ ಇರುತ್ತೆ, ಅವ್ರಿಗೆ ಕಲ್ಸಕ್ರಿಗೆ ಕೊಡ್ತೀವಿ ತಿಂದಿರ್ರಿ. 15 ದಿವಸಗಳ ಕಾಲ ಬರೀ ಕಲ್ಸಕ್ರಿ ಮಾತ್ರ, ದೇವರಿಗೆ ಎಷ್ಟಿರ್ತಾರೋ ಅಷ್ಟು ಅಷ್ಟೇ ಇಟ್ಟಿದ್ರು. ಬಹಳ ಚೆನ್ನಾಗಿರುತ್ತೆ, ನಾವು ಗುಂಪಾಗಿ ಹೋಗಿ ಎಲ್ಲ ಕಡೆ ಆರಾಧನೆಗಳಿಗೆ ಎಲ್ಲ ಹೋಗಿ ನಮಗೆ ಅಭ್ಯಾಸ ಇರುತ್ತೆ. ಒಬ್ಬರೇ ಹೋದರೆ ಬಹಳ ಚೆನ್ನಾಗಿರುತ್ತೆ, ಒಬ್ಬರೇ ಹೋಗಿಬಿಟ್ರೆ ಆ ದೇವರು ನಾವು ಅಷ್ಟೇ, ಇನ್ಯಾ ಬೇರೆ ಮಾತಾಡಿಸೋರೇ ಇರಲ್ಲ, ಅಷ್ಟು ಒಳ್ಳೆ ಸಾಧನೆ ಆಗುತ್ತೆ. ನಂತರ ಮತ್ತೂ ಪ್ರಾರಬ್ಧ ಇತ್ತು, ಮತ್ತೂ ಸೇರಿಸಿದ ಜಾಬಲ್ಲಿ, ಮತ್ತು ತಾಯಿ ಒಬ್ಬಳು ದುಃಖ ಪಡ್ತಾ ಇದ್ದು, ನೀನು ಹಾಗಿರಬಾರ್ದು, ಹೀಗೆ ಇರಬೇಕು, ಹೀಗೆ ಇರಬೇಕು, ಸೂಟು ಊಟ ಹಾಕಿಕೊಂಡೇ ಇರಬೇಕು, ಹಾಗೆ ಹೀಗೆ ಅಂತಿತ್ತು. ಸರಿ ಸ್ವಾಮಿ ಮತ್ತು ಕರೆಸಿದ, ಆಕೆ ಹೋದ ಮೇಲೆ ಮತ್ತು ಪುನಃ ಕರ್ಕೊಂಡು ಬಂದ, ಈ ಥರ ನಿಲ್ಲಿಸಿದ. ಯಾಕೆ ಹೇಳಿದೆ ಅಂದರೆ, ನೀವು ಎಲ್ಲೆಲ್ಲಿ ಹೋಗ್ತೀರೋ ನಿಮಗೆ ಬೇಕಾಗಿದ್ದು ಬೇಕಾ, ಊಟ ಬಿಡಬೇಕು. ಊಟ ಬಿಡಲಿಕ್ಕೆ ತಯಾರಾದ್ರ ಓ ನಿಮ್ಮ ಸಾಧನೆ ವಿಶೇಷ ಆಗುತ್ತೆ, ವಿಶೇಷವಾದ ಸಾಧನೆ ಆಗುತ್ತೆ, ಚೆನ್ನಾಗೂ ಆಗುತ್ತೆ. ಬಿಡಲಿಕ್ಕಾಗಲ್ಲ ಅಂತೀರಾ, ಎಲ್ಲರಿಗೂ ಆಗುತ್ತೆ, ಮನಸ್ಸಿರಬೇಕಷ್ಟೆ. ಸರಿ, ಎಲ್ಲಿಗೆ ಬಂದೆ ನಾನು? ವಿಷ್ಣು ತೀರ್ಥರ ಆರಾಧನೆ ಹೋಗೋಣ. ಆದರೆ ಆರಾಧನಾ ದಿವಸ ಷೋಡಶಿ ಚತುರ್ದಶಿ ಚಿಂತನೆ ಮಾಡಿ ಸ್ವಾಮಿ ನಿಮ್ಮ ಅನುಗ್ರಹದಿಂದ ಇದು ಬಂತು ಅಂತ ಅವರಿಗೆ ಅರ್ಪಣೆ ಮಾಡಿದರೆ ಆರಾಧನೆ ಅಲ್ಲವಾ, ನಿಜವಾದ ಆರಾಧನೆ. ನಾವು ಸಾಮಾನ್ಯ ಗುಂಪುಗಾಗಿ ಆರಾಧನೆ ಮಾಡೋ ಕಾಲಕ್ಕೆ ಅವರ್ಯಾರ ತಲೆ ಮೇಲೆ ಹಾಲು ಹೊಯ್ದು ಪಂಚಾಮೃತ ಹೊಯ್ದು ಅದು ಕುಡಿದು ಒಂದಿಷ್ಟು ಊಟ ಮಾಡಿ ಒಂದಿಷ್ಟು ಪ್ರವಚನ ನಿದ್ದೆ ಮಾಡ್ತಾ ಕೇಳಿಬಿಟ್ಟು ಊಟ ಮಾಡಿ ಬರ್ತೇವೆ ಮನೆ ಹೋಗ್ತಾನೆ. ಅದೇ ಆರಾಧನಾ ಅಂದರೆ ಮೊದಲಿನ ಚಾಲ್ತಿ ಬಂದಿದೆ ಬೇಡ. ಪ್ರತ್ಯೇಕವಾಗಿ ಆರಾಧನಾ ದಿವಸ ಆ ಮಹಾನುಭಾವರು ನಮಗೇನು ಉಪಕಾರ ಮಾಡಿದ್ದಾರೋ ಏಕಾಂತದಲ್ಲಿ ನೆನೆದು ಅವರಿಗೆ ಅರ್ಪಣೆ ಮಾಡಿದರೆ ಅದಕ್ಕಿಂತ ಅವರು ನಮ್ಮಿಂದ ತಗೊಳ್ಳೋದು ಯಾವುದೂ ಇಲ್ಲ. ಬೊಡ ಪೊಡ ಹಾಲು ಹಾಕಿದ್ರು ಅವ್ರಿಗೆ ಏನು ಬೇಕಾಗಿಲ್ಲ, ಒಳಗೆಲ್ಲೋ ಅವರು ದೇವರ ಚಿಂತನೆ ಮಾಡುತ್ತಾ ಇರ್ತಾರೆ, ಸಾಂಶರಾದ ದೇವತೆಗಳು. ಹೇಳಿ. ಹೌದೌದು, ಅಂದರೆ ಆರಾಧನಾ ಕಾಲದಲ್ಲೂ ವಿಶೇಷವಾಗಿ ಸನ್ನಿಧಾನ ಬಂದವರಿಗೆ ವಿಶೇಷ ಅನುಗ್ರಹ ಮಾಡಬೇಕು ಅಂತಿರ್ತಾರೆ. ಆದರೆ ಆರಾಧನಾ ಕಾಲಕ್ಕೆ ಹೋದಾಗ ಆ ಗುಂಪು ಇದರಲ್ಲಿ ಊಟ ಹಾಕ್ತಾರಾ ಇಲ್ವಾ, ಎಷ್ಟೊತ್ತಾಗುತ್ತೋ ಏನೋ, ಇದರಲ್ಲೇ ಕಾಲ ಹೋಗ್ತಾ
ಇರುತ್ತೆ.
ಎಷ್ಟು ಗಂಟೆ ಆಗುತ್ತೋ ಏನೋ, ಯಾವಾಗ ಹಾಕ್ತಾರೋ ಏನೋ, ಫಲಾರ ಕೊಡ್ತಾರೋ ಇಲ್ಲೋ, ದಿನ ಫಲಾರ ಮಾಡಿ ಜೀವ ಅಭ್ಯಾಸ. ಅಲ್ಲಿ ಹೋದ್ರೆ ಹಾಲು ಇರಲ್ಲ, ಏನೂ ಇರಲ್ಲ, ಎಲ್ಲೋ ಕೊಡ್ತಾರೆ, ಏನೋ ಮಾಡ್ತಾ ಇರ್ತಾರೆ. ಇವೆಲ್ಲ ನೋಡಿದ ಕಾಲಕ್ಕೆ ಅವರಿಗೆ ಮನಸ್ಸೆಲ್ಲ ಗುರುಗಳತ್ರ ಒಂದು ಕ್ಷಣ ಇರುತ್ತೋ ಇಲ್ಲೋ, ಮಿಕ್ಕದ್ದೆಲ್ಲ ಇಲ್ಲಿ ಸುತ್ತ ಆಗ್ತಾ ಇರುತ್ತೆ. ಅದಕ್ಕಿಂತ ಇಲ್ಲೇ ಇದು ಅವರಲ್ಲೇ ಮನಸ್ಸಿರೋದು ಬಹಳ ವಿಶೇಷ. ಹೋದ್ರೆ ಪರವಾಗಿಲ್ಲ, ಹೋಗಿ ವಿಶೇಷವಾಗಿ ಆರಾಧನಾ ದಿವಸ ಅವರ ದರ್ಶನ ಮಾಡಿ ಪಡ್ಕೊಂಡು ಬರೋದು ಉತ್ತಮ. ಇಲ್ಲ ಅಂದಿಲ್ಲ, ಯಾರಿಗಾಗಿಲ್ಲ ಅವರು ಆ ದಿವಸ ವಿಶೇಷವಾಗಿ ಗುರುಗಳ ಪ್ರಾರ್ಥನೆ ಮಾಡೋಣ. ಯಾಕೆ ಹೇಳಿದೆ, ಜೀವನದಲ್ಲಿ ಅವರ ಗ್ರಂಥದಿಂದಾಗಿ ಪರಿಣಾಮ ಆಗಿದೆಯಲ್ವ, ಮನಮುಟ್ಟಿ ಪರಿಣಾಮ ಆಗಿದೆಯಲ್ವ, ಆಗಿದ ಪರಿಣಾಮ ಅವರ ಪಾದಕ್ಕೆ ಒಪ್ಪಿಸಿದರೆ ಆಗಿ ಅದೇ ಆರಾಧನೆ, ಅದಕ್ಕಿಂತ ಇನ್ನೇನಿಲ್ಲ. ಸರಿ, ಶಬ್ದ ಆದ ಮೇಲೆ ಚಕ್ಷುರಿಂದ್ರಿಯ, ಚಕ್ಷುರಿಂದ್ರಿಯ ಬಿಂಬನ ಚಕ್ಷುರಿಂದ್ರಿಯ ಎರಡು ಯಾವುದು, ಪ್ರದ್ಯುಮ್ನ ಅನಿರುದ್ಧ ರೂಪಗಳು. ಹಾಗಾದರೆ ಮತ್ತೂ ಚಕ್ಷುರಿಂದ್ರಿಯ ವ್ಯಾಪಾರ ಹೇಗೆ ನಡೆಯುತ್ತೆ? ಬಿಂಬನ ಚಕ್ಷುರಿಂದ್ರಿಯದಲ್ಲಿರುವ ಭಗವದ್ ರೂಪ, ಅಲ್ಲಿರುವ 24 ರೂಪಗಳು, ಸ್ವರೂಪದಲ್ಲಿರುವ ಚಕ್ಷುರಿಂದ್ರಿಯದಲ್ಲಿರುವ ಭಗವದ್ ರೂಪಗಳು, 24 ಭಗವದ್ ರೂಪಗಳು, ವಾಯುದೇವರ ಭಗವದ್ ರೂಪಗಳು, ವಾಯುದೇವರ ರೂಪಗಳು, ನಂತರ ಎಲ್ಲಿ ಲಿಂಗ ದೇಹದ ಚಕ್ಷುರಿಂದ್ರಿಯದಲ್ಲಿ ಭಗವದ್ ರೂಪ, ಭಗವಂತನ 24 ರೂಪಗಳು, ಮತ್ತು ಬ್ರಹ್ಮ ವಾಯು ಸರಸ್ವತಿ ಭಾರತೀಯರ ರೂಪಗಳು, ಹಾಗೆ ಅನಿರುದ್ಧ ದೇಹದಲ್ಲಿ ಭಗವಂತ ಆತನ 24 ರೂಪಗಳು, ಮತ್ತು ದೇವತೆಗಳ ರೂಪಗಳು, ಹಾಗೆ ಸ್ಥೂಲ ದೇಹದಲ್ಲೂ ಹಾಗೆ ಇದೆ. ಹಾಗಾದರೆ ಒಂದು ಚಕ್ಷುರಿಂದ್ರಿಯ ವ್ಯಾಪಾರ ನಡೆಯಬೇಕಾದರೆ ಬಿಂಬನ ಚಕ್ಷುರಿಂದ್ರಿಯಗಳಿಂದ ಪ್ರತ್ಯುಮ್ನ ಅನಿರುದ್ಧ ರೂಪಗಳು ಹೊರಟು, 24 ರೂಪಗಳು ಹೊರಟು, ಸ್ವರೂಪದಲ್ಲಿರುವ ಚಕ್ಷುರಿಂದ್ರಿಯದಲ್ಲಿರುವ ತಮ್ಮ ರೂಪಗಳಿಂದ ತಾವು ಐಕ್ಯವಾದರೆ, ಅಲ್ಲಿರುವ ವಾಯುದೇವರ ರೂಪದೊಳಗಿರುವ ದೇವರ ರೂಪಕ್ಕೆ ಈ ರೂಪಗಳು ಐಕ್ಯವಾದರೆ, ಪುನಃ ಅಲ್ಲಿಂದ ಲಿಂಗದೇಹ, ಅಲ್ಲಿರ್ತಕ್ಕಂಥ ದೇವರ ರೂಪಗಳಿಗೆ ದೇವರ ರೂಪಗಳ ಐಕ್ಯ, ಬ್ರಹ್ಮ ವಾಯು ಸರಸ್ವತಿ ಭಾರತೀಯರ ರೂಪಗಳಿಗೆ ಅಲ್ಲಿರುವ ಭಗವದ್ ರೂಪಗಳು ಅವರೊಳಗಿರುವ ರೂಪಗಳಿಗೆ ಐಕ್ಯ, ಅವರಿಗೆಲ್ಲ ಪ್ರೇರಣೆ, ಅವರೆಲ್ಲ ರೂಪಗಳು ಸೇರಿ ಅನಿರುದ್ಧ ರೂಪದಲ್ಲಿ ಸೇರಿ ಅನಿರುದ್ಧ ದೇಹದಲ್ಲಿರುವಂತಹ ಚಕ್ಷುರಿಂದ್ರಿಯದ ಎಲ್ಲ ಹೇಳಬೇಕು, ಅಲ್ಲಿ ಬರ್ತಾ ಇಲ್ಲ ಭಗವದ್ ರೂಪಗಳಿಗೆ ಐಕ್ಯ, ಬ್ರಹ್ಮ ವಾಯು ಸರಸ್ವತಿ ಭಾರತೀಯ ರೂಪಗಳಿಗೆ ಅವರವರ ರೂಪಗಳಿಂದ ಐಕ್ಯ, ಅವಾಗ ಕರ್ತಾಭಿಮಾನಿ ದೇವತೆಗಳು ಅವರೊಳಗಿರುವ ಬ್ರಹ್ಮ ವಾಯು ಸರಸ್ವತಿ ಭಾರತೀಯರಿಗೆ ಒಂದ ರೂಪಗಳ ಐಕ್ಯ, ಅವಾಗ ಅವರ ರೂಪಗಳೆಲ್ಲ ಸೇರಿ ಸ್ಥೂಲ ದೇಹದಲ್ಲಿರುವ ಅವರವರ ರೂಪಗಳಿಗೆ ಅವರವರ ರೂಪಗಳು ಐಕ್ಯ ಆದರೆ ಚಕ್ಷುರಿಂದ್ರಿಯದಿಂದ ನೋಟ ಬರುತ್ತೆ. ಆ ನೋಟದಲ್ಲಿ ದೇವರ ದೇವತೆಗಳ ರೂಪಗಳು ಪ್ರಕಟ ಆಗಿ ಬರುತ್ತೆ. ನೋಡಿದ್ದು ಯಾವುದನ್ನ? ಪದಾರ್ಥಗಳನ್ನ. ಪದಾರ್ಥದಲ್ಲೂ ದೇವರ ದೇವತೆಗಳ ರೂಪಗಳಿರುತ್ತೆ. ಆ ನೋಟದಲ್ಲಿ ಇರುವ ಭಗವದ್ ರೂಪಗಳಿಗೂ ದೇವತೆಗಳ ರೂಪಗಳಿಗೂ ಪದಾರ್ಥಗಳಲ್ಲಿರುವಂತಹ ರೂಪದಲ್ಲಿರುವಂತಹ ದೇವರ ದೇವತೆಗಳ ರೂಪಗಳಿಗೂ ಐಕ್ಯ ಆದರೆ ನಮಗೆ ನೋಟ ವಿಶೇಷವಾಗಿ ಪದಾರ್ಥ ಕಾಣಿಸುತ್ತೆ. ಹೌದಾ? ನಿಮಗೆ ಸುಲಭ ಆಗ್ತಾ 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 ಬರ್ತಾ ಇದೆ, ಇನ್ನೊಂದು ಬರುತ್ತಲ್ಲ. ಆ ಶ್ರೋತ್ರೇಂದ್ರಿಯ ಬಿಂಬನ ಶ್ರೋತ್ರೇಂದ್ರಿಯದ ಆಕಾರದ ಭಗವದ್ ರೂಪಕ್ಕೂ ಲಿಂಗ ಸ್ವರೂಪ ಲಿಂಗ ಅನಿರುದ್ಧ ಸ್ಥೂಲ ದೇಹಗಳ ಚಕ್ಷುರಿಂದ್ರಿಯದ ಆಕಾರದ ಭಗವದ್ ರೂಪಗಳಿಗೂ ಐಕ್ಯ ಆದರೆ ಒಂದರಿಂದ ಒಂದಕ್ಕೆ ನೋಟ ಟ್ರಾನ್ಸ್ಫರ್ ಜೀವನಿಗೆ ಸೇರುತ್ತೆ. ಇಷ್ಟನ್ನ ಹೇಳಬೇಕು. ಇಷ್ಟು ಹೇಳಿ ಮುಂದೆ ಹೇಳ್ತಾ ಚಕ್ಷುರಿಂದ್ರಿಯದಲ್ಲಿರತಕ್ಕಂಥ ಅನಿರುದ್ಧ ಪ್ರದ್ಯುಮ್ನರನ್ನ ಹೀಗೆ ಚಿಂತನೆ ಮಾಡಿ. ಹೇಗೆ ಚಿಂತನೆ ಮಾಡಬೇಕು ಅಂದರೆ ಚತುರ್ದಶಿಯಲ್ಲಿ ಒಂದು ಪ್ರಕರಣ ಬಂತಲ್ಲ, ಪಾಪಾಲೇಪ ಪ್ರಕರಣ. ಪಾಪಾಲೇಪ ಪ್ರಕರಣದಲ್ಲಿ ಏನೇನು ಹೇಳಿದ್ರು? ಬಲಗಂಡಿನಲ್ಲಿ ಪ್ರದ್ಯುಮ್ನ, ಎಡಗಂಡಿನಲ್ಲಿ ಅನಿರುದ್ಧ. ಬಲಗಂಡಿನಲ್ಲಿರುವ ಪ್ರದ್ಯುಮ್ನ ರೂಪಕ್ಕೆ ಏನು ಹೆಸರು? ಕಾಮನಿ. ಎಡಗಂಡಿನಲ್ಲಿರುವ ದೇವರ ರೂಪಕ್ಕೆ ಹೆಸರು ವಾಮನಿ. ವಾಮನಿ, ಭಾಮನಿ, ಹೌದಾ? ಆ ಎರಡು ರೂಪಗಳು ಹೇಗಿರುತ್ತೆ? ವಿಶ್ವ ಅಂತ ಹೆಸರು, ಹೌದಾ? ಆ ರೂಪ ಹೇಗಿರುತ್ತೆ? ಅಶ್ವಮತ್ತು ಮುಖ, ಮಧ್ಯಮುಖ, ಎರಡು ಪಕ್ಕದಲ್ಲಿ ಒಂಬತ್ತು ಒಂಬತ್ತು ಮನುಷ್ಯರಂತೆ ಮುಖ. ನಮ್ಮ ಮುಖ ಹೇಗಿಡಲ್ಲ, ಮನುಷ್ಯರಂತೆ ಅಪರಾಕೃತ ಮುಖ. ಎಷ್ಟು ಕೈಗಳು? ನಾಲ್ಕು ಕೈಗಳು, ಎರಡು ಪಾದ, ಸೊಂಡಿಲು ಹೃದಯ. ಹೌದು. ಎಷ್ಟು ಅಂಗಗಳಾಯಿತು? ಏಳು ಅಂಗಗಳು. ಮುಖಗಳು ಹತ್ತೊಂಬತ್ತು. ಏಕ ಊನ ವಿಂಶತಿ ಮುಖವಾನ. ಸರಿ, ಇಂಥ ಈತನ ಕೈಗಳಲ್ಲಿ ಆಯುಧಗಳು ಚಕ್ರ ಶಂಖ ಗದ ಪದ್ಮ ಸಮೇತನಾಗಿದ್ದಾನೆ. ವರ್ಣ ಶಬರ ವರ್ಣ, ಶಬರ ವರ್ಣ ವಿಶ್ವ ಅಂತ ತಿಳಿಸಿಕೊಟ್ರು. ರೂಪ ಆಯಿತು, ವರ್ಣ ಆಯಿತು, ಇನ್ನು ಗುಣಚಿಂತನೆ ಆಗಬೇಕು ಹೇಳಿ. ವಿಶ್ವನ ಗುಣಗಳು ಒಂದೊಂದು ಒಂದೊಂದು ಹೇಳಿ, ಪುಸ್ತಕ ನೋಡದೆ ಹೇಳಿ. ಏನು ತಂ ಪಿಬನ್ ನಾರ ಸಂಬಂಧಿ ನಳಿನಾಯಕ ನೇತ್ರ ಅಲ್ವಾ? ಅಂದ್ರೆ ನೀರನ್ನೇ ಕುಡಿದು ನೀರಲ್ಲೇ ಇದ್ದು ನೀರಿನ ಅಂಟಿಲ್ಲದ ಕಮಲದ ದಳದಂತೆ ಕಣ್ಣುಗಳಿರತಕ್ಕಂಥವ. ಯಾಕೆ ದೇವರ ಕಣ್ಣನ್ನ ಕಮಲಕ್ಕೆ ಹೋಲಿಸಿದ್ರು? ಕಮಲ ದಳಕ್ಕೆ ಅಂಟಿಲ್ಲ. ದೇವರ ಕಣ್ಣನ್ನ ಅಂಟಿಲ್ಲ ಅಂತ ಚಿಂತನೆ ಮಾಡಿದ್ರೆ ನಮಗೇನು ಬರುತ್ತೆ? ನಮ್ಮ ಕಣ್ಣಿಗೂ ಅಂಟಿಲ್ಲದೆ ಹೋಗುತ್ತೆ. ನಮಗೆ ಕಣ್ಣಿಗೆ ಇರೋದೇನು ಸದ್ಯಕ್ಕೆ? ಅಣ್ಣ. ಏನು ನೋಡಿದ್ರೂ ಬೇಕು, ಏನು ನೋಡಿದ್ರೂ ಬೇಕು, ಹೋಗ್ತಾನೆ. ಆದ್ದರಿಂದ ಆ ದೇವರು ಮೊದಲನೆಯದರು ಕಂ ಪಿಬನ್ ನಾರ ಸಂಬಂಧಿ ರಕ್ತ ಪದ್ಮ ಸಮಾನ ನಂತರ ಯಾಕೆ ಇತನಿಗೆ ಸಮಾನ ಅಂತ ಹೆಸರು? ಎಲ್ಲರಿಗೂ ಸಮನಾದ್ದರಿಂದ ದೇವರಿಗೆ ಸಮಾನ ಅಂತ ಹೆಸರು. ನಂತರ ದೇವರಿಗೆ ಋತು ಅಂತ ಹೆಸರು. ಯಾಕೆ? ಜ್ಞಾನ ರೂಪನಾದ್ದರಿಂದ. ಆತ ಜ್ಞಾನಮಯ, ಚಿಂತನೆ ಮಾಡಿದವರಿಗೆ ಜ್ಞಾನವನ್ನ ರೂಪಿಸಿಕೊಡತಾನಾದ್ದರಿಂದ ಜ್ಞಾನಮಯ. ಇನ್ನೊಂದು ಹೆಸರು ಯಜುರ್ನಾಮ. ಯಾಕೆ ಯಜುರ್ನಾಮ? ಯಜ್ಞ ಸ್ವರೂಪಿ ಆದ್ದರಿಂದ, ಯಾಜ್ಞ ಸ್ವರೂಪತ್ವ, ಯಜ್ಞ ಸ್ವರೂಪನಾದ್ದರಿಂದ ದೇವರಿಗೆ ಯಜುಸ್ಸೆಂದು ಹೆಸರು, ಹೌದಾ? ಇನ್ನೇನು? ಉಕ್ತ. ಉಕ್ತ ಅಂತ ದೇವರಿಗೆ ಅಂತ ಹೆಸರು. ಉಕ್ತ ಅಂದ್ರೆ ಸರ್ವೇಷಾಂ ಉತ್ಥಾಪಕತ್ವ, ಎಲ್ಲರಿಗೆ ಏಳಿಗೆ ಕೊಡುತ್ತಾನೆ, ಎಚ್ಚ ಕೊಡುತ್ತಾನೆ. ಆದ್ದರಿಂದ ಇವನಿಗೆ ಉತ್ಥ ಅಂತ ಹೆಸರು. ಇನ್ನೊಂದು ಹೆಸರು ಉತು. ಯಾಕೆ? ಸರ್ವ ಪಾಪಗಳಿಂದ ದೂರ, ಸರ್ವ ಪಾಪ ಉಚ್ಛಿತತ್ವ ಉನ್ನಾಮ. ನಂತರ ಈತನ ಹೆಸರು ಇಂದ್ರ. ಯಾಕೆ? ಐಶ್ವರ್ಯವಂತನಾದ್ದರಿಂದ ಇಂದ್ರ ಅಂತ ಹೆಸರು. ನಂತರ ಇಂಧನ ಅಂತ ಹೆಸರು. ಯಾಕೆ? ಪ್ರಕಾಶ ರೂಪನಾದ್ದರಿಂದ ದೇವರಿಗೆ ಇಂಧನ ಅಂತ ಹೆಸರು. ಸಮ್ಯಕ್ವಾಹ ನಂತರ ದೇವರಿಗೆ ವಿರಾಟ್ ಅಂತ ಹೆಸರು. ಯಾಕೆ ವಿಶೇಷೇಣ ರಾಜನಾಥ ವಿರಾಟ ನಾಮ, ವಿಶೇಷವಾಗಿ ಹೊಳೆಯುತ್ತಾ ಇರ್ತಾನಾದ್ದರಿಂದ ದೇವರಿಗೆ ವಿರಾಟ್ ಅಂತ ಹೆಸರು. ಇನ್ನ ಆತ್ಮ, ಯಾಕೆ ಆತ್ಮ ಅಂತ ಹೆಸರು? ಆತ್ಮ ಅಂದ್ರೆ ಸುಖ ಅನುಭವ ಕರ್ತೃತ್ವ, ನಮ್ಮ ಸುಖ ನಮಗೆ ಅನುಭವಕ್ಕೆ ಬರುವಂತೆ ಮಾಡುತ್ತಾನಾದ್ದರಿಂದ ದೇವರಿಗೆ ಆತ್ಮ ಅಂತ
ಹೆಸರು.
ನಂತರ ಭಯವಿಲ್ಲದ್ದರಿಂದ ಅಭಯ ಅಂತ ಹೆಸರು, ಅಮೃತ ಅಂತ ಹೆಸರು. ಯಾಕೆ ಸ್ಮೃತಿ ರಹಿತನಾದ್ದರಿಂದ ದೇವರಿಗೆ ಅಮೃತ ಅಂತ ಹೆಸರು. ಇನ್ನ ಬ್ರಹ್ಮ ಅಂದ್ರೆ ಏನ ಹೆಸರು? ಗುಣಪೂರ್ಣನಾದ್ದರಿಂದ ಬ್ರಹ್ಮ ಅಂತ ಹೆಸರು, ಪುರುಷ ಅಂತ ಹೆಸರು. ಯಾಕೆ ಎಡಬಿಡದ ಮುಂದಿಲ್ಲದ ಆರು ಐಶ್ವರ್ಯಗಳಿಂದ ತುಂಬಿರೋದರಿಂದ ಅವ್ಯಾಹತ ಷಡ್ಗುಣೈಶ್ವರ್ಯ ಸಂಪನ್ನತ್ವಾತ್ ಪುರುಷ ನಾಮ. ಇನ್ನ ಅಸಂಗ, ಭಗವಂತನಿಗೆ ಯಾವುದರ ಸಂಘವಿಲ್ಲ, ಆದ್ದರಿಂದ ದೇವರಿಗೆ ಅಸಂಗ ಅಂತ ಹೆಸರು. ಅಸಂಗನಾದ ಭಗವಂತ ನಮ್ಮ ಕಣ್ಣಲ್ಲಿ ಇದ್ದದ್ದರಿಂದ ಏನಾಗುತ್ತೆ? ನಮ್ಮ ಕಣ್ಣು ನೀರು ಮೊದಲಾದ ಯಾವುದರಿಂದಲೂ ಕೂಡ ಅಂಟಿಲ್ಲದ್ದಾಗಿದೆ. ಹೌದಾ? ಇಂಥ ಭಗವಂತ ನಮ್ಮ ಕಣ್ಣಲ್ಲಿ ಎಡಗಡೆ ಬಲಗಡೆ ಇದ್ದುಕೊಂಡು ಭಾಮನಿ ಭಾಮನಿ ಅಂತ ಕರೆಸಿಕೊಂಡಿದ್ದಾನೆ. ಭಾಮನಿ ಅಂತ ದೇವರಿಗೆ ಯಾಕೆ ಹೆಸರು? ಪೌರುಷವೇ ಪ್ರಧಾನವಾಗಿರುವ ಪುರುಷನಿಗೆ ಪ್ರೇರಕನಾದ್ದರಿಂದ ಭಾಮನಿ ಅಂತ ಹೆಸರು. ವಾಮನಿ ಅಂದ್ರೆ ಸೌಂದರ್ಯವೇ, ವಾಮ ಅಂದ್ರೆ ಸೌಂದರ್ಯ. ಆ ಸೌಂದರ್ಯವೇ ಪ್ರಧಾನವಾಗಿರುವಂತ ಸ್ತ್ರೀಯರಿಗೆ ಪ್ರೇರಕ. ಪೌರುಷವೇ ಪ್ರಧಾನವಾದ ಪುರುಷರು ಅಂದ್ರೆ ಯಾರು? ದೇವತಾ ಪುರುಷರು. ಸೌಂದರ್ಯವೇ ಪ್ರಧಾನವಾದ ಸ್ತ್ರೀಯರು ಅಂದ್ರೆ ಯಾಕೆ? ಯಾರಲ್ಲಿ ಜ್ಞಾನ ಮೊದಲಾದ ಎಲ್ಲ ಗುಣಗಳಿಗೆ ಅಳತೆ ಸೌಂದರ್ಯವೋ, ಒಬ್ಬ ಹೆಣ್ಣು ಇನ್ನೊಬ್ಬ ಹೆಣ್ಣಿನಕ್ಕಿಂತ ತುಂಬಾ ಸುಂದರಳಾಗಿದ್ದೆ ಆಕೆಯಲ್ಲಿ ಯಾರು ಯಾರಕ್ಕಿಂತ ಹೆಚ್ಚು ಸೌಂದರ್ಯ ಇರುತ್ತೆ ಅವರಿಗೆ ಮೊದಲಿನವರಕ್ಕಿಂತ ಮಿಕ್ಕ ಗುಣಗಳು ಹೆಚ್ಚು ಇರಲೇಬೇಕೋ ಅವರು ಸೌಂದರ್ಯ ಪ್ರಧಾನರು ಅಂತಾರೆ. ಹಾಗೆ ದೇವತೆಗಳಲ್ಲಿ ಪೌರುಷ ಪ್ರಧಾನ, ಒಬ್ಬರಿಗಿಂತ ಇನ್ನೊಬ್ಬರಲ್ಲಿ ಪೌರುಷ ಜಾಸ್ತಿ ಇದ್ದರೆ ಅವರಲ್ಲಿ ಮಿಕ್ಕವರಿಗಿಂತ ಚಿಕ್ಕವರಿಗಿಂತ ದೊಡ್ಡವರಲ್ಲಿ ಬೇರೆ ಗುಣಗಳು ಕಂಪಲ್ಸರಿ ಹೆಚ್ಚು ಇರಲೇಬೇಕು ಅಂಥವರನ್ನ ದೇವತೆಗಳು ಅಂತ ಕರೀತಾರೆ. ದೇವತಾ ಪುರುಷರಿಗೆ ಪ್ರೇರಕ ಭಾಮನಿ, ದೇವತಾ ಸ್ತ್ರೀಯರಿಗೆ ಪ್ರೇರಕ ಮತ್ತೆ ಆ ದೇವರು ಎಲ್ಲಿರ್ಬೇಕು? ಅವರವರ ಶರೀರದಲ್ಲಿ ಇರಬೇಕಲ್ಲ, ನಮ್ಮ ಶರೀರದಲ್ಲಿ ಯಾಕಿದ್ದಾರೆ? ದೇವತಾ ಸ್ತ್ರೀಯರಿಗೆ ಪ್ರೇರಕ ದೇವತಾ ಸ್ತ್ರೀಯರಲ್ಲಿರಲಿ, ನಮ್ಮಲ್ಲಿ ಯಾಕಿದ್ದಾರೆ? ನಮ್ಮಲ್ಲಿ 72,000 ನಾಡಿಗಳಲ್ಲಿ 36,000 ಬಲಭಾಗದ ನಾಡಿಗಳಲ್ಲಿ 36,000 ಸ್ತ್ರೀ ದೇವತೆಗಳು, ಎಡಭಾಗದ ನಾಡಿಗಳಲ್ಲಿ 36,000 ಬಲಭಾಗದಲ್ಲಿ ಎಡಭಾಗದಲ್ಲಿ ಅವರವರಿಗೆ ಪ್ರೇರಕನಾದ್ದರಿಂದ ದೇವ ವಾಮನಿ ಕಾಮನಿ ಅಂತ ಕರೆಸಿಕೊಂಡು ಅವರ ಮೂಲಕ ನಾಡಿಗಳ ಮೂಲಕ ನಮ್ಮ 11 ಇಂದ್ರಿಯ
ಇಂದ್ರಿಯಗಳ ವ್ಯಾಪಾರವನ್ನ ನಡೆಸಿಕೊಡುವಂಥವನೇ ಯಾರು? ವಿಶ್ವನಾಥ ಭಗವಂತ ಅಂತ ಇದನ್ನು ಚೆನ್ನಾಗಿ ತಿಳಿಸಿಕೊಡ್ತು. ಈ ರೀತಿಯಾಗಿರತಕ್ಕಂಥ ವಿಶೇಷವಾದ ಕಣ್ಣಿನೊಳಗೆ ಭಗವದ್ ರೂಪವನ್ನು ಯಾರು ಸ್ಮರಣೆ ಮಾಡುತ್ತಾರೋ, ನಿತ್ಯವೂ ಸ್ಮರಣೆ ಮಾಡುತ್ತಾರೋ, ನೀವೆಲ್ಲ ಮಾಡ್ತಾ ಇದ್ದೀರಾ? ನಿತ್ಯ ಮಾಡ್ತಾ ಇದ್ದೀರಾ? ಇಲ್ಲ, ಸೈಲೆಂಟ್. ಕೆಲವೆಲ್ಲ ಸೈಲೆಂಟ್ ಆಗಿದ್ದಾರೆ. ಆಚಾರ ಹೇಳಿದಂತೆ ಆಗುವುದಿಲ್ಲ, ನಿಂತುವುದಿಲ್ಲ. ಕೃಷ್ಣ ಊಟ ಬೇಕು ಅಂತ ಹೇಳಿ ಕೇಳಿಸಿದ. ಎಲ್ಲ ಗೋಪಾಲಕರು ಬಂದು ಋಷಿಗಳತ್ತೆ ಕೊಡ್ತೀರಾ ಇಲ್ವ? ಕೊಡಲ್ಲ ಅಂದಿಲ್ಲ, ಕೊಡಬೇಕು ಅಂದಿಲ್ಲ, ಸುಮ್ಮನೆ ಕೊಡು. ಆ ಥರ ನೀವೆಲ್ಲ ಸೈಲೆಂಟ್ ಆಗಿದ್ರೆ ಹೇಗೆ? ಒಂದ ಮಾಡ್ತೀರಾ ಅಂತ ಹೇಳಿ, ಒಂದು ಮಾಡಲ್ಲ ಅಂತ ಹೇಳಿ. ಮಾಡ್ತಾ ಇರ್ತೀರಿ, ಸರಿ. ಮಾಡದಿದ್ರೆ ಮಾಡ್ತೀರಿ ಅಲ್ವಾ? ಅಷ್ಟಾದ್ರೂ ಬರಲಿ, ಪ್ರಯತ್ನ ಮಾಡಿ. ಏನು ಫಲ? ನೀವು ಮಾಡೋದಕ್ಕೆ ಏನು ಫಲ ಕೊಡ್ತಾ ನಿಮಗೆ? ಶವದಹನ ಆಗದಿದ್ದರೂ ಮುಕ್ತಿರ್ಭವತಿ. ಶವಾದಿ ದಹನ ಕರ್ಮ ಆಗದಿದ್ದರೂ ಕೂಡ ಮುಕ್ತಿ, ಅದು ಸದ್ಗತಿ ಆಗುತ್ತೆ ಎಂಬುದು ಇದರ ಮುಖ್ಯ ಫಲ. ಸರಿ, ಇನ್ನ ಬಹುಸೇವಕ ಸಂಪತ್ತಿ, ಸರ್ವ ಮಂಗಲ ಪ್ರಾಪ್ತಿ, ಸರ್ವ ಪಾಪ ಅಲೇಪ, ಇವೆಲ್ಲ ವಿಶೇಷದ ಫಲಗಳು ಅಂತ ತಿಳಿಸಿಕೊಡ್ತು. ಇನ್ನ ಮುಂದೆ ಚಕ್ಷುರಿಂದ್ರಿಯದಲ್ಲಿ ಕಣ್ಣಿನೊಳಗೆ ಇರತಕ್ಕಂಥ ವಿಶೇಷವನ್ನ ಚೆನ್ನಾಗಿ ತಿಳಿಸಿಕೊಡತಾ ಬರ್ತಾ ಇದ್ದಾರೆ. ಇಲ್ಲಿ ಕಣ್ಣಿನೊಳಗೆ ವಾಯುದೇವರಿದ್ದಾರೆ, ಬಲಗಣ್ಣಿನೊಳಗೆ ವಾಯುದೇವರ ರೂಪವಿದೆ, ಆಕಳ ಕರವಿನ ರೂಪದಲ್ಲಿ ಇದ್ದಾರೆ. ಅದನ್ನು ನಾವು ಅವಶ್ಯ ನಿತ್ಯ ಚಿಂತನೆ ಮಾಡಲೇಬೇಕು. ಮಾಡಬಹುದು ಅಲ್ಲ, ಮಾಡಲೇಬೇಕು. ಅಯ್ಯೋ, ಇದನ್ನು ಗೊತ್ತಾಚಾರ್ಯ ಮೊನ್ನೆ ಯಾರೋ ಉಪನ್ಯಾಸ ಹೇಳೋ ಕಾಲಕ್ಕೆ ಉಪನಿಷತ್ತಿನಲ್ಲಿ ಬಂದಿತ್ತು ಬರುತ್ತೆ. ಉಪನಿಷತ್ತಿನಲ್ಲಿ ವಿಸ್ತಾರವಾಗಿ ಹೇಳಿದ್ದಾರೆ ಇದನ್ನ. ಆದರೆ ಆ ವಿಸ್ತಾರವಾದ ಉಪನಿಷತ್ತಿನ ವ್ಯಾಖ್ಯಾನ ನಿತ್ಯ ತಲೆಗೆ ಎಟಕಲ್ಲ, ನಿತ್ಯ ತಲೆಗೆ ಎಟಕಲ್ಲ. ಒಂದು ಕಡೆ ಹೋಗಿದ್ದು ಅವತ್ತು ಬೆಳಿಗ್ಗಿನಿಂದ ರಾತ್ರಿ ಪರ್ಯಂತ ಛಾಂದೋಗ್ಯದ ಇದೇ ಬೃಹದಾರಣ್ಯಕದ ಇದೇ ಭಾಗದ ಪ್ರವಚನ ನಡೆಯಿತು. ಬೆಳಿಗ್ಗಿಂದ ರಾತ್ರಿ ಪರ್ಯಂತ ನಡೆಯಿತು, ಎಲ್ಲ ಮುಗಿಯಿತು. ಎಲ್ಲ ಮುಗಿದ ಮೇಲೆ ಏನು ವಿಸ್ತಾರವಾಗಿ ಬರ್ತಾ ಇದೆ, ಎಲ್ಲ ಕೇಳ್ತಾ ಇದ್ದಾರೆ, ಕೇಳ್ತಾ ಇದ್ದಾರೆ. ಮುಗಿದೋಯ್ತು, ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನಮ್ಮ ಕೈಯಲ್ಲಿ ಏನು ಬಂತು ಗೊತ್ತಿಲ್ಲ. ರಾತ್ರಿ ಮತ್ತು ಒಂದು ಈ ಕ್ಲಾಸ್ ಇತ್ತು. ಆವಾಗ ಅರಣ್ಯಕಾಚಾರ ಹೇಳಿಕೊಟ್ಟಂತೆ, ಏನಪ್ಪ ಬೆಳಿಗ್ಗಿಂದ ಕೇಳಿದ್ದಿಷ್ಟೇನಾ ಅಂದ್ರೆ ಹೌದಾ ಆಚಾರ್ಯ? ಮತ್ತು ಎಲ್ಲ ಹೇಳಿಸಿ ನಾಳೆ ಬೆಳಿಗ್ಗಿನಿಂದ ನಾವು ಕಣ್ಣಲ್ಲಿ ಚಿಂತನೆ ಮಾಡೋಣವಾ ಅಂತಾಗ ಖುಷಿ, ಎಲ್ಲರಲ್ಲಿ ಖುಷಿ ಬಂತು. ಮಾರನೇ ದಿನ ಬೆಳಿಗ್ಗೆ ಚಿಂತನೆ ಮಾಡಿ ಎಲ್ಲರೂ ಬಂದು ಹೇಳಿದರು, ನಾವು ಇವತ್ತಿಂದ ಶುರು ಮಾಡಿದ್ದೇವೆ. ಅರ್ಥ ಕೇಳುತ್ತೇವೆ, ಕೇಳಿದ್ದನ್ನ ಹಾಗೇ ಬಿಟ್ಟು ಹೋಗ್ತಾ ಇರ್ತೇವೆ. ಹಾಗಲ್ಲದೆ ಮಾರನೇ ದಿನ ನಮಗೆಷ್ಟಕತ್ತೋ ಅಷ್ಟು ಚಿಂತನೆ ಮಾಡಿದರೆ ಅಷ್ಟು ಫಲ. ವೇದಕ್ಕೂ ವೇದಾಭಿಮಾನಿ ದೇವತೆಗಳಿಗೂ ಸಂತೋಷ, ಭಗವಂತ ವಿಶೇಷ ಪ್ರೀತನಾಗ್ತಾನೆ, ಬದುಕು ಸಾರ್ಥಕ ಆಗುತ್ತೆ. ಕೇಳಿದ್ದು ಹಾಗೇ ಸ್ಟಾರ್ಟ್ ತಲೆಯಲ್ಲಿ, ಅನುಷ್ಠಾನ ಮಾತ್ರ ಏನೂ ಇಲ್ಲ. ಹಾಗೆ ಬದುಕಬೇಕಾ? ನೀವೇ ಹೇಳಿ ಅಲ್ವಲ್ಲ. ಚೆನ್ನಾಗಿ ಚಿಂತನೆ ಮಾಡ್ತಾ ಇದ್ದೀರಲ್ಲ, ಮಾಡಿದ್ದವರಿಗೆ ವಿಶೇಷವಾಗಿ ಭಗವಂತ ಇನ್ನಷ್ಟು ಮಾಡಿಸಲಿ. ಯಾರಿನ್ನ ಅದರಲ್ಲಿ ಚೂರು ಹಿಂದೆ ಬಿದ್ದಿದ್ದೀರಾ ನೋಡಿ, ನಿಮ್ಮ ಸರಿ ಬಂದವರು ಎಷ್ಟು ಜನ ಮಾಡ್ತಾ ಇದ್ದಾರೆ. ಮತ್ತೆ ನೀವು ಮಾಡಿದ್ರೆ ಹೇಗೆ? ನೀವು ಚಿಂತನೆ ಮಾಡಿ, ನಿತ್ಯವೂ ಚಿಂತನೆ ಮಾಡಿ, ಶುರು ಮಾಡಿ. ಆರಾಧನಾ ದಿವಸ ಗುರುಗಳಿಗೆ ಅರ್ಪಣೆ ಮಾಡೋಣ. ಸ್ವಾಮಿ, ನೀವು ಕೊಟ್ಟದ್ದು ಜೀವನದಲ್ಲಿ ತುಂಬ ಪರಿಣಾಮಕಾರಿಯಾಗಿದೆ, ಸಂತೋಷ ಬರ್ತಾ ಇದೆ, ಈ ಎಲ್ಲವೂ ನಿಮಗೆ ಅರ್ಪಿತ ಅಂದರೆ ಅದಕ್ಕಿಂತ ಆರಾಧನೆ ಬೇಕಾ? ನಾವು ಯಾರದ್ದು ಗುರುಗಳದ್ದು ಆರಾಧನೆ ಮಾಡ್ತೀವೋ ಅವ್ರು ನಮ್ಮ ಹಿಂದೆ ನಿಲ್ತಾರಲ್ಲ, ಅದಕ್ಕೆ ನಾವು ಮಾಡೋದು. ಹಾಗಾದರೆ ನಮ್ಮ ಹಿಂದೆ ವಿಷ್ಣುತೀರ್ಥ ಗುರು ಸಾರ್ವಭೌಮರು ನಿಂತೇ ನಿಲ್ಲುತ್ತಾರೆ ಅನ್ನೋದು ಸಂಶಯ ಇದೆಯಾ? ಏನು ಸಂಶಯ ಇಲ್ಲ. ನೀವನ್ನ ಕೇಳಿಕೊಳ್ಳಲೇಬೇಕಾಗಿಲ್ಲ, ಈ ಚಿಂತನೆ ಮಾಡ್ತಾ ಇದ್ರೆ ನಿಮ್ಮ ಪ್ರಾಬ್ಲಮ್ಸ್ ಅವರೇ ಸಾಲ್ವ್ ಮಾಡ್ತಾ 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 ಹೋಗಿಬಿಡ್ತಾರೆ. ನಂತರ ಅವರೇ ಹೇಳ್ತಾರೆ, ನೋಡಪ್ಪ ನಿಮ್ಮ ಪ್ರಾಬ್ಲಮ್ಸ್ ಹೇಗಿತ್ತು ಇವೆಲ್ಲ ಸಾಲ್ವ್ ಆಗುತ್ತೆ ನೋಡು ಅಂತ ಹೇಳ್ತಾ ಬರ್ತಾರೆ. ಅದರಿಂದ ಆ ಮಹಾನುಭಾವರು ಬರ್ತಕ್ಕಂಥ ಗ್ರಂಥ ಕನ್ನಡದಲ್ಲೇ ಚಿಂತನೆ ಮಾಡೋಣ, ನಮ್ಮ ತಲೆಗೆ ಎಷ್ಟು ಎಟಕೊತ್ತೋ ಅಷ್ಟೇ ಚಿಂತನೆ ಮಾಡೋಣ, ಅವರ ಪಾದಕ್ಕೆ ಎರಡೋಣ. ಮಿಕ್ಕ ಜವಾಬ್ದಾರಿ ಅವರದ್ದು, ಹೆಚ್ಚಿಗೆ ತಿಳಿಸೋದು, ಹೆಚ್ಚಿಗೆ ಅನುಸಂಧಾನ ಕೊಡೋದು, ಹೆಚ್ಚಿಗೆ ವಿಶೇಷ ಅನುಷ್ಠಾನ ಕೊಡೋದು ಅವರ ಕೈಗೆ